ಉತ್ತರಿಸಿವತ್ ಪೂರ್ವಂ ಶುಭಶ್ರುತಿ ಗುರವೇ ದಕ್ಷಿಣಾಂ ದದ್ಯಾತ್. ಅದು ಮುಗಿತು. ಅಲ್ಲಿಗೆ ಮೂರನೇ ಅಧ್ಯಾಯ ಶುರು. ಮೂರನೇ ಅಧ್ಯಾಯ ಶ್ರೀಮದ್ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಪ್ರತಿಷ್ಠೆಯ ವಿಷಯ ಹೇಳ್ತಾರೆ. ಅಧ್ಯಾಯ ಪೂರ್ತಿ ಪ್ರತಿಷ್ಠೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ಪ್ರತಿಷ್ಠೆ ಬಹಳ ಮುಖ್ಯ. ಅದಕ್ಕೆ ಆರಾಧನೆ ಮಾಡ್ಬೇಕಾದ್ರೆ ಒಂದು ಇದು ಬೇಕು, ನಮಗೆ ಪ್ರತೀಕ ಬೇಕು. ಪ್ರತೀಕ ಆಗಬೇಕಾದ್ರೆ ಪ್ರತಿಷ್ಠೆ ಆಗಬೇಕು. ಅದಕ್ಕೆ ಅದನ್ನೆಲ್ಲ ಹೇಳ್ತಾ, ಪ್ರತಿಷ್ಠಾಂ ಕಾರಯನ್ ವಿಷ್ಣೋ ಕುರ್ಯಾತ್ ಸುಪ್ರತಿಮಾಂ ಬುಧಃ ಲೋಹೈರ್ವಾ ಶಿಲಯಾ ದಾರ್ವಾ ಮೃದಾವಾ ಪಿಯಥಾ ಕ್ರಮಂ. ಪ್ರತಿಷ್ಠಾಂ ಕಾರಯನ್ ವಿಷ್ಣೋ ಕಾರಯನ್ ಕುರ್ವನ್ ಮಾಡುವುದು ಮಾಡಿಸುವುದು. ಕುರ್ಯಾತ್ ಸುಪ್ರತಿಮಾಂ, ಫಸ್ಟ್ ಒಳ್ಳೆ ಪ್ರತಿಮೆ ಮಾಡಿಸ್ಬೇಕು. ಪ್ರತಿಮೆ ಸುಪ್ರತಿಮೆ ಅಂತ ಹೇಳಿದ ಲಕ್ಷಣೋಪೇತವಾದ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಪೂಜೆ ಮಾಡಬೇಕು. ಪ್ರತಿಮೆ ಮಾಡಿಸ್ಬೇಕಾದ್ರೆ ಅದು ಮೆಟೀರಿಯಲ್ ಯಾವುದು ಅಂದರೆ ಲೋಹ ಇರ್ವಾ, ಲೋಹ ಆಗ್ಬೋದು, ಲೋಹಗಳಿಂದ ಮಾಡಿಸ್ಬೋದು. ಲೋಹ ಅಂದ ತಕ್ಷಣ ಚಿನ್ನದಿಂದ ಶುರುವಾಗುತ್ತೆ. ಚಿನ್ನದ ಪ್ರತಿಮೆ, ಬೆಳ್ಳಿ ಪ್ರತಿಮೆ, ಆಮೇಲೆ ತಾಮ್ರದ ಪ್ರತಿಮೆ, ಹಿತ್ತಾಳೆ ಪ್ರತಿಮೆ, ಪಂಚಲೋಹದ ಪ್ರತಿಮೆ, ಕಬ್ಬಿಣ ಲೋಹ ತೋ ಮಾಡಬಾರ್ದನ್ನು. ಲೋಹ ಇರ್ವಾ ಇವತ್ತು ಅದೇ ಬಂದಿರೋ ಸ್ಟೀಲ, ಯಾವುದನ್ನು ಬೇಡ ಅಂತಾರೋ ಅದನ್ನೇ ಹುಡುಕಿ ಮಾಡ್ತಾರೆ. ಶಿಲೆಯ ನೋಡಿ ನೋಡಿ, ಶಿಲೆಯ ಶಿಲೆಯಿಂದ ಮಾಡಿಸ್ಬೋದು. ದೇವಸ್ಥಾನ ಪ್ರತಿಗಳು ಸಾಮಾನ್ಯ ಏನಾಗಿರುತ್ತೆ, ಶಿಲೆದೇನೆ. ಆಮೇಲೆ ಸಾಲಿಗ್ರಾಮಾದಿಗಳು ಕೂಡ ಏನದು, ಶಿಲೆ. ನಾವು ಮಾಡಿಸೋದಲ್ಲ, ಅದು ಮಾಡಿರೋದು, ಅಷ್ಟೇ ಡಿಫರೆನ್ಸು. ದಾರ್ವಾ ಕಟ್ಟಿಗೆಯಿಂದ, ಜಗನ್ನಾಥ್ಪುರಿ ಎಲ್ಲ ಯಾವುದದು ಕಟ್ಟಿಗೆಯಿಂದ. ದಾರ್ವಾ ಮೃದಾ ಮಣ್ಣಿನಿಂದ. ಗೋಕುಲಾಷ್ಟಮಿ ಕೃಷ್ಣನ ಯಾವುದರಿಂದ ಮಾಡ್ತೀರಿ, ಗಣೇಶನ ಮಣ್ಣಿಂದ. ಅದೇ ದೂರ್ವಾ ಸರಿಯಾಗಿದೆ. ಮೃದಾವ ಆ ಪ್ರಶ್ನೆ ಕೇಳಿದ್ರಲ್ಲ, ಅದು ಉತ್ತರ ಅದು. ಮೃದಾವ ಇವೆಲ್ಲ ಕೆಲವು ಯಾವಾಗಲೂ ಮಾಡೋದು, ಕೆಲವು ಸಮಯದ ಪ್ರಸಂಗದಲ್ಲಿ ಮಾತ್ರ ಮಾಡೋದು. ಮೃದಾವಾಪಿ ಯಥಾಕ್ರಮಂ, ಇದರಿಂದ ಯಥಾಕ್ರಮವಾಗಿ ಮಾಡಬೇಕು. ಹೃದಯ ವಾಚಲೇ ವಾಪಿ ಇದು ಪ್ರತಿಮಾಯಾಂ ಪೂಜಾ ಕರ್ತವ್ಯ ಇತ್ಯುಕ್ತಂ ಎಂದು ಹೇಳಬೇಕಾದ್ರೆ ಹೃದಯದಲ್ಲಾಗಲಿ ಆಮೇಲೆ ಅಚಲದಲ್ಲಾಗಲಿ ಮಾಡಬೇಕು ಅಂತ ಹೇಳಿದರು. ಹೃದಯದಲ್ಲಿ ಮಾಡೋದು ಅಭ್ಯಾಸ ಆಗೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಮುಂಚೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿ ಆಮೇಲೆ ಮನಸ್ಸಿಗೆ ಬರುತ್ತೆ. ಸೊ ಮನಸ್ಸಿನಲ್ಲಿ ಪೂಜೆ ಮಾಡೋದು ಸಾಧ್ಯ ಆಗೋದು ಯಾವಾಗ ಅಂದರೆ ಈ ಪ್ರತೀಕದಲ್ಲಿ ಪೂಜೆ ಮಾಡಿ ಅಭ್ಯಾಸ ಮಾಡಿಕೊಂಡ ಮೇಲೆ ತಾನೆ. ಹೇಗೆ ಮಾಡಬೇಕು ಅಂದರೆ ಇದೆಲ್ಲ ಕೊಡ್ತಾರೆ. ಶೈವ ಪೂಜಾ ಪ್ರತಿಮಾ ನಿರ್ಮಾಣಾದಿ ಪ್ರಕಾರ ಕಥನೇನ ವಿವರಣೀಯ ಪೂಜೆಯನ್ನು, ಆ ಒಂದು ಅಚಲ ಪ್ರತಿಮೆಯ ಪೂಜೆಯನ್ನು ಅತೀವ ಪ್ರತಿಮೆ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಮಾಡಬೇಕಾದ್ರಿಂದ ಅದನ್ನು ಹೇಳೋದಕ್ಕೆ ಈ ಅಧ್ಯಾಯದಲ್ಲಿ ಆಚಾರ್ಯರು ಹೊರಟಿದ್ದಾರೆ ಅಂತ ಅರ್ಥ. ಎಲ್ಲದೂ ಆಗ್ಬೋದು, ಅದು ಪ್ರತಿಯೊಂದು ಪ್ರತಿಮೆ ಅಂದರೆ ಪ್ರತಿಮೆನೆ. ಶಿವ ಮನೆ ಪೂಜೆಗೂ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಹೇಳಿಬಿಡ್ತಾರೆ. ಪ್ರತಿಷ್ಠಾಯ ಸಾರ್ವಭೌಮ ಸದ್ಮನಾಂ ಭುವನತ್ರಯಂ ಮಾನಂ ಪ್ರಮಾಣ ಹಿರಣ್ಮಯಿ ಪ್ರತಿಕೃತಿ. ನೋಡಿ ಅದಕ್ಕೆ ವಿಷಯ, ಹಿರಣ್ಮಯಿ ಪ್ರತಿಕೃತಿ ಸರ್ವ ಸಂಪತ್ಕರಿ ಭವೇತ್. ಚಿನ್ನದಿಂದ ಪ್ರತಿಮೆ ಮಾಡಿಸಿದರೆ ಸರ್ವ ಸಂಪತ್ಕರ. ವಿತ್ತಂ ಪಶುಶ್ಚ ವಿಜಯಂ ವಿಜ್ಞಾನಂ ರಾಜತಿ ಫಲಂ. ರಾಜತಿ ರಜತ ರಾಜತಿ, ಬೆಳ್ಳಿಯ ಪ್ರತಿಮೆ ಮಾಡಿಸಿಬಿಟ್ರೆ ಸಂಪತ್ತು ವಿತ್ತ, ಆಮೇಲೆ ಪಶು ಅಂದರೆ ಮನೆ ದನಕರುಗಳು, ವಿಜಯ ವಿಜ್ಞಾನಾದಿಗಳು ರಜತ ಪ್ರತಿಭೆಯಿಂದ ಬರುತ್ತೆ. ತಾಮ್ರ ಧರ್ಮಂಚ ವೃದ್ಧಿಂಚ ಕರೋತಿ ಬಹುಸೌಖ್ಯದ. ತಾಮ್ರ ಪ್ರತಿಮೆ ಧರ್ಮ ವೃದ್ಧಿ ಬೇರೆ ವೃದ್ಧಿ ಮಾಡುತ್ತೆ. ಬಹುಸೌಖ್ಯದ ಭಾರಿ ಸುಖ ಕೊಡುತ್ತೆ. ಅದು ಕದಿಯೋ ಚಾನ್ಸ್ ಭಾಳ ಕಡಿಮೆ, ಆದ್ದರಿಂದ ನೋಡಿಕೊಳ್ಳೋದು ಸ್ವಲ್ಪ ಸುಲಭ ಕೂಡ ಹೌದು. ಖೇದಪ್ರದ ಶಿಲಾಜಾಚ, ಆದರೆ ಮನೆಗಳಲ್ಲಿ ಯಾತಕ್ಕೆ ಶಿಲೆದ ಪದ್ಧತಿ ಬಂದಿಲ್ಲ ಅಂತ ಕೇಳಿ ಸಾಲಿಗ್ರಾಮ ಸರಿ ಸ್ವಯಂ ಆಗ್ತಾ ಅದು ನಾವೇ ಮಾಡಿಸ್ ಯಾಕೆ ಬಂದಿಲ್ಲ ಅಂದರೆ ಖೇದಪ್ರದ ಶಿಲಾಜಾಚ ಮನೆಯಲ್ಲಿ ಅದಿರೋದು ಅಷ್ಟು ಸರಿಯಲ್ಲ. ಖೇದಪ್ರದ ಯಾವುದನ್ನ ಅವ್ರಿಗೆ ಹೇಳ್ಬೇಕು ಹೋಗಿ ಇದನ್ನ, ಖೇದಪ್ರದ ಶಿಲಾಜಾಚ ಇಟ್ಕೊಳ್ಳಿ ಅಂತಂದು ಹೇಳ್ತಿರೋದು ಯಾರೋ ಹೇಳಿದವ್ ಬೇಡ ಅಂತ ಹೇಳಿದವ್ರು ಯಾರೋ ಮುಖ್ಯ. ಈಗ ಶಿಲಾಜಾಚ ಇವತ್ತು ಬ್ಲ್ಯಾಕ್ ಬರಿ ಇರಬಾರ್ದು ಮನೆಗಳಲ್ಲಿ ಇದೆಯಾ ಇಲ್ಲವಾ ಅಷ್ಟೇ, ಇರಬಾರ್ದು ಅಂತ ಕಾರೂರು ಇದೆ, ಮನೆಯಲ್ಲಿ ಇರೋದು ಅಭ್ಯಾಸವಾಗಿದೆ. ತೇಜೋದ ತಾರುಜ, ತೇಜೋದ ದಾರುಜ ತಥಾ, ಆಮೇಲೆ ಅಂತ ಹೇಳ್ತಾರೆ ಶಿಲಾಜ ತೇಜೋದಯ ದಾರ ತೇಜಸ್ಸನ್ನು ಕೊಡುತ್ತೆ. ತೇಜಸ್ಸರ್ಗ ತೇಜೋದ ಶುಭ ಪ್ರೋಕ್ತ ಮೃಣ್ಮಯೀಚ, ಮಣ್ಣಿಂದ ಮಾಡೋದೇನದು ಮಂಗಳಕರ, ಏನು ಯೋಚನೆ ಇಲ್ಲ. ಪೈತಲಿ ಹಿತ್ತಾಳಿ, ಹಿತ್ತಾಳಿ ಶತ್ರುನಾಶಿನಿ, ಶತ್ರುನಾಶವನ್ನು ಮಾಡುತ್ತೆ ಹಿತ್ತಾಳಿ. ಹೀಗೆ ಅದರಲ್ಲೂ ಕೂಡ ವ್ಯತ್ಯಾಸ ಇದೆ. ಒಂದು ಒಂದು ಕಾ ಸುರೈ ಸಂಪತ್ ಭಿರಚ್ಚಾಯ ಮಾನುಷೇ ಇರುದ ವಿಪ್ರುಷ ವೇದವ್ಯಾಸಾಯ ದೇವಾಯ ನಮಸ್ಕುರ್ಮೋ ಅನಿಶಂ ವಯಂ ಪ್ರಣಮ್ಯ ಶ್ರೀನಿವಾಸಾರ್ಯ ಗುರುಣಾಂ ಪಾದ ಪಂಕಜೆ ತಂತ್ರಸಾರ ತೃತೀಯಾಧ್ಯಾಯಾರ್ಥಂ ವಕ್ಷ್ಯಾಮಿ ಲೇಶತಃ ಅಂತೇಳಿ ಇದು ಯಾವುದಿದು ದುರ್ವರ್ಥ ದೀಧಿತಿ. ಪೂಜಾಯಾ ಸುಪ್ರತಿಷ್ಠಾಪಿತ ಸುಪ್ರತಿಷ್ಠಿತ ಪ್ರತಿಮಾ ಸಾಪೇಕ್ಷತ್ವಾತ್ ಅಗ್ರೇ ಮೂರ್ತಿ ಪ್ರತಿಷ್ಠಾ ಪ್ರಕಾರಂ ನಿರೂಪಯಿತು ಆದೌ ತಾವತ್ ದೇವಾಲಯಗತ ಪ್ರತಿಮಾಲಕ್ಷಣ ಮಹಾ. ಮೊದಲು ದೇವಾಲಯದ ಪ್ರತಿಮೆ, ಆಮೇಲೆ ಗೃಹದ್ದು ಅಂದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಪ್ರತಿಷ್ಠಾಮಿತಿ ವಿಷ್ಣು ಪ್ರತಿಷ್ಠಾಂ ಕಾರಯನ್ ಆಚಾರ್ಯಾದಿಭಿರಿತಿ ಶೇಷ. ತಾನೇ ಮಾಡೋದು ಕುರುವನ್, ಗುರುಗಳು ಮೊದಲನ್ನ ಮಾಡಿಸಿದಾಗ ಕಾರಯನ್. ಬುಧ ವಕ್ಷ್ಯಮಾಣ ಲಕ್ಷಣ ಜ್ಞಾನಿ ನಿಪುಣೋವ, ಬುಧ ಅಂತ ಹೇಳಿದ್ರಿಂದ ತಿಳುವಳಿಕೆ ಇರಬೇಕು ಅಂತ ಅರ್ಥ. ಮಾಡೋರಿಗೆ ಮಾಡಿಸೋರಿಗೆ ಆ ಬಗ್ಗೆ ಏನಿರಬೇಕು, ಸ್ಪಷ್ಟ ಪ್ರತಿಜ್ಞಾ ಪರಿಜ್ಞಾನ ಇರಬೇಕು. ಸುಪ್ರತಿಮಾಂ ಶೋಭನ ಪ್ರತಿಮಾಂ ಕುರಿಯಾದ ಸ್ವಯಮೇವ, ಭಾರಿ ಸಾಧ್ಯವಾದರೆ ನೀವೇ ಮಾಡಿ ಅಂತ ಹೇಳ್ತಾರೆ. ನೀವೇ ಮಾಡಿ ಆಚಾರ ತಾವೇ ಮಾಡಿಕೊಟ್ಟಿದ್ದು, ಇನ್ನೊಬ್ಬರಿಗೆಲ್ಲ ಮಾಡಿಸಿದ್ದಲ್ಲ. ಇವತ್ತು ಅದೇ ರೀತಿಯಲ್ಲಿ ಅನೇಕರು ನಮ್ಮಲ್ಲಿ ಮಾಡ್ತಾ ಬಂದಿದ್ದಾರೆ. ತಾವೇ ಪ್ರತಿಮೆ ಮಾಡಿದವರಿದ್ದು ವಿಜೇಂದ್ರ ಸ್ವಾಮಿಗಳು ಎಷ್ಟೋ ಪ್ರತಿಮೆ ಮಾಡಿ ತೋರಿಸ್ತಾರೆ, ರಾಯರು ಮಾಡಿದ ಕೃಷ್ಣನ ಪ್ರತಿಮೆ ಮಠದಲ್ಲಿ ತೋರಿಸ್ತಾರೆ, ಅದೇ ಯಾದವಾರ್ಯರು ಮಾಡಿದ ವೇದವ್ಯಾಸರ ಪ್ರತಿಮೆ ಇದೆ, ವಾದಿರಾದ್ರೆ ಹೈಗ್ರೆ ದೇವರನ್ನು ಮಾಡಿಸಿದರು ಅಂತ ಅವ್ರ ಬಗ್ಗೆ ಇದೆ. ಅನೇಕರು ಅವರೇ ಮಾಡಿದವರಿದ್ದಾರೆ. ಅದಕ್ಕೆಲ್ಲ ಭಾರಿ ಅದಕ್ಕೆ ಉಪಯೋಗ ಏನಂದರೆ ಅವರೇ ಮಾಡಿದಾಗ ಇನ್ನೊಬ್ಬರಿಗೆ ಹೇಳಿ ಮಾಡಿಸಿದಾಗ ಏನಾಗುತ್ತೆ, ಇವ್ರು ನಿರೀಕ್ಷೆ ಮಾಡಿದ ಪರ್ಫೆಕ್ಷನ್ ಬರೋದಿಲ್ಲ, ಇವ್ರು ನಿರೀಕ್ಷೆ ಮಾಡಿದ ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ಮಾಡೋದಕ್ಕೂ ಮಾಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಅವರೇ ಮಾಡೋದು ಅತ್ಯುತ್ತಮ ಪಕ್ಷ, ಅವರೇ ಮಾಡಬೇಕಾ ಎಲ್ಲ ಸರ್ವಜ್ಞತ್ವ ಇರಬೇಕು. ಇಲ್ಲ, ಆಚಾರ್ಯಗಿದೆ ಅದರಿಂದ ಯೋಚನೆ ಇಲ್ಲ. ಮಠದ ಪ್ರತಿಮೆಗಳಿಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಆಚಾರ್ಯ ಸ್ವತಃ ಮಾಡಿದ ಪ್ರತಿಮೆಗಳಾದರೆ ಸನ್ನಿಧಾನ ತುಂಬ ಹೆಚ್ಚು, ಮತ್ತು ಲಕ್ಷಣ ಗೊತ್ತಿದ್ದು ಅವರೇ ಮಾಡ್ತಾರಾದ್ದರಿಂದ ತುಂಬ ಶ್ರೇಷ್ಠವಾದದ್ದು. ಆ ದೃಷ್ಟಿಯಲ್ಲಿ ಎಲ್ಲ ಪ್ರತಿಮೆಗಳು ಒಂದೇ ಅಂತ ಹೇಳೋಕ್ಕೆ ಹೋಗಬಾರ್ದು. ಹೌದು, ಎಲ್ಲ ಮಠಗಳಲ್ಲಿ ಹಡಿರೋದು ಹಾಗೇನೆ. ಹೌದು, ಕೆಲವು ಸತ್ಯ ಹೆಚ್ಚು ಕಡೆ ನಮ್ಗೆ ಗೊತ್ತಾಗಲ್ಲ ಅವೆಲ್ಲ ಕೂಡ, ಯಾಕಂದ್ರೆ ಯಾವುದೋ ಕಾರಣಕ್ಕೆ ಏನೋ ಆಗಿರುತ್ತವೆ, ಅದು ಗೊತ್ತಾಗಲ್ಲ. ಬಟ್ ಜನರಲ್ಲಿ ಏನವೆಲ್ಲ ಆಚಾರಕ್ಕೆ ಅದಕ್ಕೊಂದು ಸುಲಭ ಗುರುತೇ ಏನಂದರೆ, ಇವತ್ತು ಮಠದಲ್ಲಿ ವೈಭವ ಬರಲಿಕ್ಕೆ ಅದೇ ಕಾರಣ. ಅವು ಯಾರದೋ ವೈಭವ ಅಲ್ಲ, ಅದು ಆಚಾರ್ಯ ಕೊಟ್ಟ ಕೈಯೇ ಅಂಥದ್ದು. ಇವತ್ತು ವಜ್ರ ಎಲ್ಲಿ ಯಾರೇ ತೊಗೊಂಡು ಬೆಲೆ ಕೊಡಬೇಕಲ್ಲ ಅದಕ್ಕೆ, ವಜ್ರದ ವಜ್ರಕ್ಕೆ ಮೆಟೀರಿಯಲ್ ವ್ಯಾಲ್ಯೂ ಇದೆ. ಅದಕ್ಕೆ ಕೆಲವುದಕ್ಕೆ ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತೆ, ಅದಕ್ಕೇನಿರೋದಿಲ್ಲ, ಮೆಟೀರಿಯಲ್ ವ್ಯಾಲ್ಯೂ ಇರೋದಿಲ್ಲ. ಉದಾಹರಣೆಗೆ ನಮಗೆ ಮಾಸ್ ಕಾರ್ಡ್ ಇದೆ, ಮೆಟೀರಿಯಲ್ ವ್ಯಾಲ್ಯೂ ಏನಿದೆ, ಅದಕ್ಕೆ ಕೈ ಒರೆಸ್ಕೊಳ್ಬೇಕು, ಸಾಕು ಸಾಕು, ಇಷ್ಟೇ ಇಷ್ಟೇ ಇರುತ್ತೆ. ಅದಕ್ಕೆ ಊಟ ಮಾಡಿ ಕೈ ಒರೆಸ್ಕೊಳ್ಳೋಕ್ಕೂ ಬರೋಲ್ಲ. ಮೆಟೀರಿಯಲ್ ವ್ಯಾಲ್ಯೂ, ಅದಕ್ಕೆ ಸೆಂಟಿಮೆಂಟಲ್ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಇದೆ, ಅದಕ್ಕೆ ಬೇರೆ ವ್ಯಾಲ್ಯೂ ಇದೆ, ಈ ವ್ಯಾಲ್ಯೂ ಇಲ್ಲ. ಕೆಲವಕ್ಕೆ ಚಿನ್ನ ಕದ್ದು ಬಿಡ್ತಾರೆ, ಎಷ್ಟು ಮೆಟೀರಿಯಲ್ ವ್ಯಾಲ್ಯೂ ಇದೆ ಅದಕ್ಕೆ. ಇದು ಅರ್ಥ ಮಾಡಿಕೊಂಡ್ರೆ ವ್ಯಾಲ್ಯೂ ತುಂಬ ಡಿಫರ್ಸ್, ಸೆಂಟಿಮೆಂಟಲ್ ಬೇರೆ, ಸ್ಪಿರಿಚುವಲ್ ಬೇರೆ, ಎಕನಾಮಿಕಲ್ ಬೇರೆ, ಇದು ಬೇರೆ. ಇದು ಸರಿಯಾಗಿ ಯೋಚನೆ ಮಾಡಿದಾಗ ಆ ವ್ಯಾಲ್ಯೂ ಬಗ್ಗೆ ನಮಗೆ ವ್ಯತ್ಯಾಸ ಕಾಣುತ್ತೆ. ಆದ್ದರಿಂದ ತಿಳಿದವರು ಮಾಡೋದು ತುಂಬ ಶ್ರೇಷ್ಠ. ಒಂದು ಮಾಡಿದ್ದು ಎಲ್ಲೆಲ್ಲಿ ಬರೀ ಕರಾರ್ಚಿತ ಅಂತ ಹೇಳೋ ಅಭ್ಯಾಸ ಅಷ್ಟೇ ಮಾಡಿದ್ದಾರೆ. ಆ್ಯಕ್ಚುಲಿ ಅವರಿಂದ ನಿರ್ಮಿತ ಹಾಗೂ ಅರ್ಚಿತ. ನೀವೇ ಒಂದು ಪ್ರತಿಮೆ ಇದು ಕೊಡ್ತೀರಿ, ಮಾಡಿಕೊಡಿ, ಪೂಜೆ ಮಾಡಿಕೊಟ್ಬಿಡ್ತಾರಾಗ ನೀವು ಹೇಳ್ಕೋದಿ ಅವ್ರ ಕರಾರ್ಚಿತ ಅಂತ ಹೇಳ್ಕೋಬೋದು. ಆದರೆ ಅದೇನಲ್ಲ, ಅವ್ರು ಮಾಡಿದ್ದಲ್ಲ, ಅವ್ರು ನಿತ್ಯ ಪೂಜೆ ಮಾಡಿದ್ದಲ್ಲ. ಇಲ್ಲಿ ಕರಾರ್ಚಿತ ಶಬ್ದಕ್ಕೆ ಎರಡರ್ಥ, ಕರದಿಂದ ಪ್ರತಿಷ್ಠೆ ನಿರ್ಮಿತವಾದದ್ದನ್ನು ನಿರಂತರ ಅರ್ಚಿತ, ಮತ್ತೆ ಒಂದಿವಸ ಪೂಜೆ ಮಾಡಿಕೊಟ್ಟಿದ್ದಲ್ಲ, ನಿರಂತರ ಪರಂಪರೆಯಲ್ಲಿ ಅರ್ಚಿತವಾಗಿ ಬಂದಿದೆ. ಆ ಅರ್ಥದಲ್ಲಿ ಭಾರಿ ಮಹತ್ವ ಬರುತ್ತೆ. ಪೂಜಾ ವಿಚ್ಛೇದವಾದರೆ ಏನಾಗುತ್ತೆ, ಸನ್ನಿಧಾನ ಒಂದು ಪದ್ಧತಿ ಇದೆ. ಎಷ್ಟೋ ದಿವಸ ಪೂಜೆ ಆಗಲಿಲ್ಲ ಒಂದು ಪ್ರತಿಮೆಗೆ, ತಕ್ಷಣ ಆಮೇಲೆ ಯಾರು ಪೂಜೆ ಮಾಡೋಕ್ಕಿಲ್ಲ, ಅದನ್ನು ಫಸ್ಟ್ ಏನಾಗಬೇಕು, ಆಮೇಲೆ ಅದನ್ನು ಮತ್ತೆ ಸಂಪ್ರೋಕ್ಷಣ ಇತ್ಯಾದಿ ಪುನಃ ಪ್ರತಿಷ್ಠಾಪನೆ ಆಗಬೇಕು. ಅದಕ್ಕೆ ಕೆಲವಕ್ಕೆ ಸಂಪ್ರೋಕ್ಷಣೆ ಸಾಕು, ಕೆಲವಕ್ಕೆ ತುಂಬ ದಿವಸ ಆಗಿದ್ದರೆ ಅದು ಪ್ರತಿಮೆ ಬರೀ ಪ್ರತಿಮೆ ಇದ್ದಾಗಲೇ ಕಷ್ಟ, ಆವಾಹನೆ ಆಗಿಲ್ಲ ಅಂತ ಅರ್ಥ. ಪ್ರತಿಷ್ಠಾಪನೆ ವಿಧ ವಿಧಾನವೇ ಮಾಡಬೇಕಾಗ, ನಿಯಮಗಳೆಲ್ಲ ಇದೆ. ಅದು ಎಷ್ಟು ದಿವಸ ಲೈಸೆನ್ಸ್ ಇದೆಯಲ್ಲ, ಬಿಫೋರ್ ಎಕ್ಸ್ಪೈರಿ ಮಾಡಿಸೋದು ಭಾರಿ ಸುಲಭ, ಯಾಕೆ ರಿನ್ಯೂ ಮಾಡಿಸೋದು ಭಾರಿ ಸುಲಭ. ಎಕ್ಸ್ಪೈರಿ ಆದಮೇಲೆ ಮಾಡಿಸೋದು ಮತ್ತೆ ಶುರು ಆಗುತ್ತೆ, ಯಾರ್ಯಾರು ಡಾಕ್ಯುಮೆಂಟ್ ಕಳಕ್ಕೆ ಶುರು ಮಾಡ್ತಾರೆ, ಮತ್ತು ದುಡ್ಡು ಜಾಸ್ತಿ ಆಗುತ್ತೆ, ಲಂಚ ಗಿಂತ ಎಲ್ಲ ಪ್ರೊಪೋರ್ಷನಲಿ ಜಾಸ್ತಿ ಆಗಿಬಿಡುತ್ತೆ. ಅದು ಕೂಡ ಯಾವುದೋ ಕಾರಣಕ್ಕೆ ಎಕ್ಸ್ಪೈರಿ ಆದರೆ ಇನ್ನೂ ಕಷ್ಟ. ಯಾವುದೋ ಕಾರಣಕ್ಕೆ ಆಗಿಬಿಟ್ರೆ ಅವನು ಸಸ್ಪೆಂಡ್ ಆಗಿ ಎಕ್ಸ್ಪೈರಿ ಆಯಿತು, ಮತ್ತು ಕೇಸಲ್ಲಿ ಸಿಕ್ಕಾಕೊಂಡಾಯಿತು, ಅದು ಭಾರಿ ಕಷ್ಟ. ಸುವರ್ಣಂ ರಜತಂ ತಾಮ್ರಂ ತ್ರಿವಿಧಂ ಲೋಹಮಿಷ್ಯತೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಪ್ರತಿಮೆಗೆ ಲೋಹ ಅಂತ ಕರೀತಾರೋ, ಸುವರ್ಣ ರಜತ ತಾಮ್ರ ಅಂತ ಅರ್ಥ. ಸುಮ್ಮನೆ ವಾಕ್ಯ ಓದ್ಕೊಂಡ್ಬಿಟ್ರೆ ಇವ್ರು ಏನು ಬರೀತಿದ್ದಾರೆ, ಸುವರ್ಣ ರಜತ ತಾಮ್ರ ಹೀಗೆ ಲೋಹ ಮೂರು ವಿಧ ಅಂತ ಹೇಳ್ಬಿಟ್ರು. ಇವ್ರಿಗೆ ಗೊತ್ತೇ ಇಲ್ಲ, ಹಿತ್ತಾಳಿ ಗೊತ್ತಿಲ್ಲ, ಇವ್ರ ಕಾಲಕ್ಕೆ ಇದೇ ಗೊತ್ತಿ, ಕಬ್ಬಿಣ ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲಿ ಪ್ರತಿಮಾಗಬೇಕಾದ ಲೋಹಗಳು ಅಂದರೆ ಇಷ್ಟು, ಪ್ರಸಂಗ ಯಾವುದು ಅಂದರೆ ಪ್ರತಿಮಾ ಪ್ರಸಂಗ. ಈಗ ಅದಕ್ಕೆ ಲೋಹಗಳು ಅಂದರೆ ಮೂರೇ, ಕಬ್ಬಿಣ ಲೋಹ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇತಿ ವಚನಾದ್ ವಿಷ್ಣುತೀರ್ಥಿಯೇ, ವಿಷ್ಣುತೀರ್ಥರಿ ಮಾತನ್ನು ಹೇಳಿದ್ದಾರೆ ಅಂತ ಕೋಟ್ ಮಾಡಿದರು. ದಾರ್ವಾ ಕಟಿಗೆಯಿಂದ ಮಾಡಿ ಅಂತ, ಯಾವುದೋ ಕಟಿಗೆಯಿಂದ ಮಾಡಿಬಿಡಬೇಡಿ, ಚಂದನ ಕಾಷ್ಟಾದಿನ ಶ್ರೀಗಂಧದ ಪ್ರತಿಮೆ ಮಾಡಿಸಿ. ಶ್ರೀಗಂಧದ ಪ್ರತಿಮೆ ಭಾರಿ ಶ್ರೇಷ್ಠ. ಮೃದಾ ಗಂಗಾದೀನ ಮಣ್ಣು ಅಂತ ಹೇಳಿ ಯಾವುದೋ ಮಣ್ಣು ತೊಗೊಂಡ್ಬಿಡಬೇಡಿ, ಗಂಗಾ ಮೊದಲಾದ ಪವಿತ್ರ ತೀರ್ಥದ ಮಣ್ಣಂತಂದು ಮಾಡಿಸಿ. ಗಣೇಶನ ಮಾಡಬೇಕಾದ್ರೆ ಎಲ್ಲೆಲ್ಲೋ ತಂದ್ಕೊಂಡ್ಬಿಡ್ತಾರೆ, ಅದ್ರ ಬದಲು ಏನು ಮಾಡಬೇಕು, ಒಳ್ಳೆ ತೀರ್ಥದ ಮಣ್ಣು ಇಟ್ಕೊಂಡಿರ್ಬೇಕು, ಅದ್ರ ಮಾಡಿದ್ರೆ ಭಾರಿ ಶ್ರೇಷ್ಠ. ಮೃದಾ ಗಂಗಾದೀನ ಏನು, ಯಾರು ಹೇಳಿದ್ರು ನಿಮಗೆ? ಯಾಕೆ ಶ್ರೀಗಂಧದ ಪ್ರತಿಮೆ ಮಾಡಿ ಸರಿ ಅಭಿಷೇಕ ಮಾಡಿ ಏನಾಗುತ್ತೆ ಅದ್ರ ಏನಾಗಲ್ಲ, ಫಸ್ಟ್ ಕ್ಲಾಸ್ ಆಗಿರೋದು. ಅಯ್ಯೋ ಆಗೆಲ್ಲ ಹಿಡ್ದು ಭಾರಿ ಗಟ್ಟಿ ಅದು ಶ್ರೀಗಂಧದ ಪ್ರತಿಮೆ ಭಾರಿ ಗಟ್ಟಿ ತೆಯ್ಬೇಕಾದ್ರೆ ಅದಕ್ಕೇನೆ ತೆಗೆದು ಹೇಳಿದ್ರೆ ಬರೋದಿಲ್ಲ ಅದು. ಆದ್ದರಿಂದ ಎಷ್ಟೋ ಹಾಗಿದ್ದ ಶಿಲೆನೂ ಕರಗುತ್ತೆ. ಆ ರೀತಿ ಹೇಳೋದಾದರೆ ತುಂಬ ದಿವಸ ಮಾಡಿದ ಶಿಲೆ ಕೂಡ ಏನಾಗುತ್ತೆ, ಅದು ಗಡ್ಡೆ ಸ್ವಲ್ಪ ಆಗಲೇ ಬೇರಾಗ್ತಾ ಬ್ಲರ್ ಆಗ್ತಾ ಬರುತ್ತೆ, ಅದೇನು ದೊಡ್ಡದಲ್ಲ ಅಂಡ್ರಪ್ಪ. ಹೌದು, ತುಂಬ ಕಡೆ ಆಗುತ್ತೆ, ಅದು ಆಗ ಆಶ್ಚರ್ಯ ಇಲ್ಲ. ದೇರ್ಫೋರ್ ಅದರಿಂದ ದೇವ್ರ ಪೂಜೆ ನಿಲ್ಲಿಸ್ಬೇಕು ಅಷ್ಟೇ ಹೊರತು ಆ ರೀತಿ ಮಾಡೋದಾದರೆ ಇದಿಲ್ಲ. ಶ್ರೀಗಂಧದ್ದು ಎರಡು ಕಾರಣ, ಒಂದು ಅದ್ರ ಫಿನಿಷಿಂಗು, ಅದರಷ್ಟು ಫಿನಿಷಿಂಗ್ ಯಾವುದೂ ತಗೊಳ್ಳೋದಿಲ್ಲ. ಇವತ್ತು ಹಾಗೆ ಚಿನ್ನದಲ್ಲಿ ಮಾಡಿದ ಹಾಗೆ ಬೇರೆ ಲೋಹದಲ್ಲಿ ಮಾಡೋಕ್ಕೆ ಬರೋದಿಲ್ಲವೋ, ಶ್ರೀಗಂಧದಲ್ಲಿ ಮಾಡಿದಷ್ಟು ಕೆಲಸ ಬೇರೆ ಬುಡ್ಡಲ್ಲಿ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಅದು ಸಾಧ್ಯ ಇಲ್ಲದಾಗ ಏನು ಮಾಡ್ತಾರೆ, ಅದ್ರ ತಗೊಳುತ್ತೆ. ಎಷ್ಟು ಮಾಡಿದ್ರು ಕೂಡ ಏನು ಸ್ಟ್ರೆಂತ್ ಇರೋದೆ, ಸ್ಟ್ರೆಂತ್ ಇದೆ, ಫಿನಿಷಿಂಗ್ ಬರುತ್ತೆ, ಪಾಲಿಶ್ ಕೊಟ್ಟ ಪಾಲಿಶ್ ತಗೊಳ್ಳುತ್ತೆ. ಇವು ಏ ಎಲ್ಲದರಲ್ಲೂ ವೀಕ್ ಇದೆ ಎಲ್ಲ ಕೂಡ, ಆ ಕ್ವಾಲಿಟಿ ಬರೋದಿಲ್ಲ. ಏನ ಶ್ರೀಗಂಧದ್ದು ಅಲ್ಲ, ಬರೀ ಸೌದೆ ಅಂತ ಹೇಳಿದ್ರು. ಶ್ರೀಗಂಧದ್ದು ಇರ್ಬೋದು, ನಮಗೆ ಅದು ಗೊತ್ತಿಲ್ಲ. ಅಲ್ಲ ಹೇಳೋದನ್ನ ನಾವು ಹೇಳಿದ್ರೆ ಏನು ಮಾಡೋಕ್ಕೆ ಬರಲ್ಲ, ಹೇಳ್ತಾರೆ ಹೇಳ್ತಾರೆ ಅಷ್ಟೇ, ಅಂತೂ ಬರುತ್ತೆ ಮಾಡ್ತಾರೆ ಅಷ್ಟೇ, ಯಾವ ಡೀಟೇಲ್ಸ್ ಗೊತ್ತಿಲ್ಲ ಅದ್ರ ಬಗ್ಗೆ. ದಾರ್ವ ಚಂದನ ಕಾಷ್ಟ ಆದಿನ ಮೃದ ಚಂದನ ಕಾಷ್ಟ ಅಂತ ಹೇಳಿದ್ರಿಂದ ಮುಂದೆ ಟೀಕಿ ಕೇವಲ ಆಗುತ್ತೆ, ಟೀಕು ರೋಜು ನೆಕ್ಸ್ಟ್ ಆಪ್ಷನ್ ನಾವು. ಆದಷ್ಟು ಶ್ರೀಗಂಧಕ್ಕೆ ಹೋಗಿ ಫಸ್ಟು, ಆಮೇಲೆ ಅವು ನಮ್ಮ ಶಕ್ತಿ ಅಂತ ಕಡಿಮೆ ಆಗ್ತಾ ಹೋಗುತ್ತೆ. ಮೃದ ಗಂಗಾದೀನ ಶೋಟಿಮೆ ಒಳ್ಳೆ ಮಣ್ಣಾಗಬೇಕು. ಅಪಿ ಪದಾತ್ ಪಿತ್ತಲಾದಿನ, ಅಪಿ ಪಿತ್ತಲ ಅಂತ ಹೇಳಿದ್ರೆ ಹಿತ್ತಾಳೆ, ಹಿತ್ತಾಳೆನೂ ಆಗ್ಬೋದು. ಯಥಾಕ್ರಮಂ ಶಾಸ್ತ್ರೋಕ್ತ ಕ್ರಮಂ ಅನತಿಕ್ರಮ್ಯ ಕುರಿಯಾತ್. ಉದಾಹರಣೆಗೆ ಯಾರೋ ಅವರು ಪ್ರತಿಮೆ ಕೊಡ್ತಾರೆ, ಬಂಗಾರದ ಪ್ರತಿಮೆ ಇರುತ್ತೆ, ಮೆಟೀರಿಯಲ್ ವ್ಯಾಲ್ಯೂ ಇದೆ, ಭಾರಿ ದೊಡ್ಡವ್ರು ಪೂಜೆ ಮಾಡಿದ ಬೇರೆ ಭಾರಿ ಬೆಲೆ ಬಂದೋಯ್ತು, ಸಿಕ್ಕಾಬಟ್ಟೆ ಆಯಿತು. ಇನ್ನೊಬ್ಬರು ಕೊಡ್ತಾರೆ ಬಂಗಾರದ ಪ್ರತಿಮೆ ಕೊಡ್ತಾರೆ, ಅವರು ಏನಂತ ಯೋಗ್ಯನೇನಲ್ಲ, ಬಟ್ ಆ ವ್ಯಾಲ್ಯೂ ಇಲ್ಲ. ಅದಕ್ಕೆ ಯಾವ ವ್ಯಾಲ್ಯೂ ಇದೆ, ಮೆಟೀರಿಯಲ್ ವ್ಯಾಲ್ಯೂ ಇದೆ. ಇನ್ನೊಬ್ಬರು ಭಾರಿ ದೊಡ್ಡವರು, ಅವ್ರು ಹಿತ್ತಾಡಿದೆ ಕೊಡ್ತಾರೆ. ಒಬ್ಬರು ಕೊಡ್ತಾರೆ ಬಂಗಾರದ್ದು, ಒಬ್ಬರು ಹಿತ್ತಾಡಿದ್ದು ಕೊಡ್ತಾರೆ. ಬಂಗಾರದ ಕೊಟ್ಟವರು ಆರ್ಡಿನರಿ ಪಲ್ಲ ಫೆಲೋ, ಹಿತ್ತಾಳಿದ ಕೊಟ್ಟವರು ಭಾರಿ ದೊಡ್ಡವರು. ನಾವು ಯಾವುದನ್ನು ಪ್ರಿಫರ್ ಮಾಡ್ತೇವಾಗ, ಹಿತ್ತಾಳಿನ. ಇದು ಯಾವ ವ್ಯಾಲ್ಯೂ ಇದು, ಸ್ಪಿರಿಚುವಲ್ ವ್ಯಾಲ್ಯೂ, ಮೆಟೀರಿಯಲ್ ವ್ಯಾಲ್ಯೂ ಅಲ್ಲ, ಅದು ಸ್ಪಿರಿಚುವಲ್ ವ್ಯಾಲ್ಯೂ. ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ, ಅಷ್ಟೇ ಬಂಗಾರದ ಕೊಟ್ಟರು ನಾವು ಕೊಡೋದಿಲ್ಲ ಅಂತ ಹೇಳ್ತೇವೆ. ದೊಡ್ಡವರು ಅನುಗ್ರಹ ಮಾಡಿ ಕೊಟ್ಬಿಟ್ಟಿರ್ತಾರೆ, ಅದನ್ನು ಬಂಗಾರದ ಕೊಟ್ಟರು ಅದನ್ನು ಕೊಡೋದಿಲ್ಲ. ಅದರಲ್ಲಿ ಅದು ಹತ್ತು ಪಟ್ಟು ಕೊಟ್ಟರು ನಾನು ಕೊಡೋದಿಲ್ಲ ಅಂತ ಹೇಳ್ತೇನೆ. ಯಾತಕ್ಕೆ, ಆ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ನೀವು ಕೊಡ್ತೀರಿ, ಸಿದ್ಧಿ ಇರಬೇಕಲ್ಲ ಅದಕ್ಕೆ. ಉದಾಹರಣೆಗೆ ಡಾಕ್ಯುಮೆಂಟಿಗಿರೋ ಬೆಲೆ ಬರೀ ಪೇಪರ್ ಇರುತ್ತೆ, ಪೇಪರ್ ಮಿಲ್ಗೆ ಹೋಗಿಬಿಡ್ತಾನೆ, ಟನ್ ಗಟ್ಟಲೆ ಪೇಪರ್ ಇರುತ್ತೆ, ಅಷ್ಟು ಪೇಪರ್ ಕೊಟ್ಟರೆ ಬಾಸ್ಕಾರ್ಡ್ ಕೊಟ್ಬಿಡ್ತಾರೆ ಅವನು. ಹೌದಾ, ಯಾಕೆ ಆ ಪೇಪರ್ ಕೊಟ್ಟರೆ ಕೆಲಸ ಸಿಗಲ್ಲ, ಈ ಪೇಪರ್ಗೆ ಕೆಲಸ ಸಿಗುತ್ತೆ. ಅಂದರೆ ಇದರಲ್ಲಿ ಈ ಅಟ್ಯಾಚ್ಮೆಂಟ್ ಇದೆ. ನಮ್ಮ ತುಂಬ ಜನ ಯಾವಾಗಲೂ ಮೆಟೀರಿಯಲ್ ವ್ಯಾಲ್ಯೂನೇ ನೋಡ್ತಾರೆ, ಮಂತ್ರಾಳಿ ಎಷ್ಟು ಕೊಟ್ಟರು, ಮಂತ್ರಾಳಿ ನೋಡಿ, ಮಂತ್ರಾಳಿ ಶಕ್ತಿ ನೋಡೋದಿಲ್ಲ, ಏನು ನೋಡ್ತಾರೆ, ಅದರಿಂದ ಏನಿತ್ತೋ ನೋಡ್ತಾರೆ. ಅದು ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಆ ವ್ಯಾಲ್ಯೂ ಇಲ್ಲ, ಈ ವ್ಯಾಲ್ಯೂ ನೋಡ್ತಾರೆ. ಅದು ಮಂತ್ರಾಳಿದ್ದು ಕೊಟ್ಟರು, ದುಡ್ಡು ಕೊಟ್ಟರು ಮಂತ್ರಾಳಿ ಶಕ್ತಿ ಕೊಡಲೇ ಇಲ್ಲ. ಆಮೇಲೆ ಪದ್ಧತಿ ಯಾಕೆ ಗೊತ್ತಾ, ಅಲ್ಲಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಅರ್ಥ. ಅಂದರೆ ಸಾಲ್ವ್, ಮಂತ್ರಾಳಿ ಒಂದು ಕೊಟ್ಬಿಟ್ರೆ ಕೆಲಸ ಮುಗೀತು ಅಂತ ಅರ್ಥ. ಆದರೆ ದುಡ್ಡು ಕೊಟ್ಟು ಮಂತ್ರಾಳಿ ಕೊಟ್ಟಿಲ್ಲ ಅಂದರೆ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಯಾವುದಕ್ಕೆ ಕಾಯ್ಬೇಕು ಮತ್ತೆ ಅವರಿಗೆ, ಮಂತ್ರಾಕ್ಷತೆ ಆಗಿಲ್ಲ. ಅದು ಯಾಕೆ ಅಟ್ಯಾಚ್ಮೆಂಟ್ ಬಂತು ಅಂದರೆ ಅನುಗ್ರಹದ ಕಾನ್ಸೆಪ್ಟ್ ಇದ್ದರೆ ಅದು ಗೊತ್ತಾಗುತ್ತೆ. ದುಡ್ಡೇ ಕೊಟ್ಟಾಗ ಬಂತು, ಅದು ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅಂತ ಹೋದರೆ ಅದು ವ್ಯಾಲ್ಯೂ ಲೆಸ್. ಮೆಟೀರಿಯಲ್ ವ್ಯಾಲ್ಯೂ ಇಲ್ಲೇ ಇಲ್ಲ ಅದಕ್ಕೆ, ಮೆಟೀರಿಯಲ್ ಎಷ್ಟಿದೆ ನಿಮಗೆ ನೆಗ್ಲಿಜಿಬಲ್. ಆ ಸ್ಪಿರಿಚುವಲ್ ವ್ಯಾಲ್ಯೂ ಎಷ್ಟಿದೆ, ಮ್ಯಾಕ್ಸಿಮಮ್. ಇದೆಲ್ಲ ಇವರು ಆಧುನಿಕರಿಗೆ ಇಲ್ಲ, ಅದು ತಂದೆ ತಾಯಿ ವ್ಯಾಲ್ಯೂನೇ ಗೊತ್ತಾಗಲ್ಲ. ಅಂದಮೇಲೆ ಇನ್ನು ಬೇರೆ ಮೆಟೀರಿಯಲ್ ವ್ಯಾಲ್ಯೂ, ಅವನು ಮನುಷ್ಯ ಇವನು ಮನುಷ್ಯ, ಮೆಟೀರಿಯಲ್ ವ್ಯಾಲ್ಯೂ ಇಬ್ಬರದು ಒಂದೇ, ಅದು ಸ್ಪಿರಿಚುವಲ್ ವ್ಯಾಲ್ಯೂ ಎಷ್ಟಿದೆ ಸಿಕ್ಕಾಬಟ್ಟೆ ಇರೋದ್ರಿಂದ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಥಾಕ್ರಮಂ ಶಾಸ್ತ್ರೋಕ್ತ ಕ್ರಮ ಅನತಿಕ್ರಮ್ಯ ಕುರಿಯಾತ್. ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಕ್ರಮವನ್ನು ಎಂದು ಮೀರದಂತೆ ಮಾಡಬೇಕೆ ಹೊರತು, ಮೀರಿ ಮಾಡಿದರೆ ಅದು ಆ್ಯಸ್ ಪರ್ ರೂಲ್ಸ್ ಅಂತೀವಲ್ಲ ಹಾಗೆ, ಆ್ಯಸ್ ಪರ್ ರೂಲ್ಸ್. ಮೊದಲೇ ರೂಲ್ ಏನಂದರೆ, ಷಣ್ಣವತ್ಯಂಗುಲಾಂ ಯೋಗ ಆಸೀನಂ ಅಥವಾ ಸ್ಥಿತಾಂ ಶ್ಯಾನಾಂ ಧ್ಯೇಯಾನಾಂ ವಾ ಮುಮುಕ್ಷೂಣಾಂ ವ್ಯಾಚಕ್ಷಾಣಾಂ ನಿಜಾಂ ಸ್ಥಿತಿಂ. ದೇವ್ರ ಭಂಗಿ ಹೇಗಿರಬೇಕು, ಯಾವ ಭಂಗಿಯಲ್ಲಿ ದೇವರು ಮಾಡಿಸ್ಬೇಕು ಅಂದರೆ, ಷಣ್ಣವತ್ಯಂಗುಲಾಂ ಹೈಟ್, ಅದ್ರ ಒಟ್ಟು ಸೈಜ್ ಇರಬೇಕು, 96 ಅಂಗುಲ ಇರಬೇಕು. ಅಂಗುಲ ಅಂದರೆ ಇಂಚ್ ಅಂತ ನಾನು ಸೆಟ್ ಮಾಡಬಾರ್ದು, ಗೊತ್ತಾಯ್ತಾ. 96 ಅಂಗುಲ ಇರಬೇಕು, ಅದು ಸ್ಟ್ಯಾಂಡರ್ಡ್. ಯಾಕೆ ಇಲ್ಲದ ಲಕ್ಷಣ ಅಲ್ಲ ಅದು, ದೇವ್ರ ಪ್ರತಿ ಲಕ್ಷಣ ಆಗೋದಿಲ್ಲ. ಆದ್ದರಿಂದ 96 ಅಂಗುಲ ಇರಬೇಕು. ಯೋಗೇ ಆಸೀನಂ, ಯೋಗಾಸನದಲ್ಲಿ ಕೂತಿರ್ಬೋದು, ಯೋಗ ಅಂದರೆ ಸಿಂಹದೇವರಿದ್ದಾರಲ್ಲ ಕೂತಿ, ಅಥವಾ ಸ್ಥಿತಾಂ ಅಥವಾ ನಿಂತಿರ್ಬೋದು. ಶ್ರೀನಿವಾಸ ದೇವರು ನಿಂತಿರೋದು, ನಿಂತಿರೋದು ಉಡುಪಿ ಕೃಷ್ಣ ನಿಂತಿರೋದು, ಕೂತಿರೋದಾಗ್ಬೋದು ನಿಂತಿರೋದಾಗ್ಬೋದು. ಹಾಂ, ಅದಕ್ಕೆ ಮೊದಲೇ ಹೇಳಿದೆ, ಏನಂತ ಹೇಳಿದೆ ನಾನು, ಇಂಚ್ ಅಲ್ಲ ಅಂತ ಹೇಳಿಲ್ಲ, ಇಂಚು ಅಂದರೆ ನಾನು ಸೆಟ್ ಮಾಡಬಾರ್ದು ಅಂತ ಹೇಳಿದ್ದೆ, ನಿಮ್ಮ ಉತ್ತರ ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ. ಹಾಂ, ಸ್ಥಿತಾಂ ಶಯಾನಾಮ್ ಶಯಾನಾಮ್ ರಂಗನಾಥ ರಂಗನಾಥಾದಿಗಳು ಅದು ಎಲ್ಲರಿಗೂ ಶಯಾನಾಮ್ ಮಾಡಬಾರ್ದು. ದೇವರಿಗೆ ಮಾತ್ರ ಶಯಾನಾಮ್, ಹುಡ್ದವ್ರು ಯಾರಿಗೂ ಇಲ್ಲ. ಯಾಕೆ? ದೇವರು ಸ್ವತಂತ್ರ. ಯಾವ ದೊಡ್ಡವರು ಇರ್ತಾರೆ, ಯಾವ ಪೂಜಲ್ಲಿ ಕೂತಿದ್ರು ದೊಡ್ಡವರೇ ಅವರು. ಈ ಕ್ಲರ್ಕ್ ದೊಡ್ಡವ್ರು ಬಂದಾಗ ಹೀಗೆ ಕೂತ್ಕೊಂಡು ಬರ್ತಾ ಏನಾಗುತ್ತೆ? ಸಸ್ಪೆಂಡ್ ಆಗಿ ಇಬ್ಬರು ಸಸ್ಪೆಂಡ್ ಆಗ್ತದೆ. ಮರ್ಕೊಂಡು ಮಾತಾಡೋಂಗಿಲ್ಲ ಅವನು. ದೊಡ್ಡವರು ಹೇಗೆ ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ಸ್ವತಂತ್ರ ಶಯಾನಾಮ್. ಇವತ್ತೇನಾಗಿದೆ? ಶಯಾನ ಮಲಗಿದ ಭಂಗಿಯಲ್ಲಿ ಯಾವ ದೇವರಿಗೂ ಮಾಡೋದಿಲ್ಲ, ದೇವರಿಗೊಂದೇ ಮಾಡಿರೋದು, ಬೇರೆ ಯಾವ ದೇವರಿಗೂ ಭಂಗಿಯಲ್ಲಿಲ್ಲ. ಯಾತಕ್ಕೆ? ನಾಟ್ ಅಲೋಡ್. ದೇವರ ಬೇರೆ ನಿಲ್ಲಿ, ದೇವರು ಎಲ್ಲ ಕಡೆ ಇದ್ದಾನೆ, ಅವ್ರು ಮಲಗಿದ ಪೂಜೆ ಮಾಡಿಸ್ಕೊಳ್ಳಿಲ್ಲ. ದೇವರಿ ಮಾತು. ಇವತ್ತೇನಾಗಿದೆ? ಶೇಷಶಾಹಿ ಗಣೇಶ ಅಂಗಡಿಯಲ್ಲಿ ಸಿಗುತ್ತವಲ್ಲ, ಶೇಷ ಯಾರು ಬೇಕಾದ್ರೂ ಯಾರು ಎಲ್ಲಿ ಬೇಕಾದ್ರೂ ಮಲಸಿ ಹಾಕ್ಬಿಡ್ತಾರೆ. ಅವ್ರು ಏನು ಲಕ್ಷ, ಅದಕ್ಕೆ ಬುಧಃ ಅಂತ ಕರೆದ ಜ್ಞಾನಿಗಳಾಗಿರಬೇಕು. ಅವ್ರು ಹೇಳಿದ್ರೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ, ಹಾಗೆಲ್ಲ ಮಾಡೋದಿಲ್ಲ ನಾವು. ಮಾಡಿಕೊಟ್ಟವನು ಅನಿಷ್ಟ ಆಗುತ್ತೆ. ಅದರಿಂದ ಎಷ್ಟೋ ಜನ ಗೊತ್ತಿರಬೇಕು, ಮಾಡೋ ಶಿಲ್ಪಿಗೆ ಹೆಚ್ಚು ಕಡಿಮೆ ಆದರೆ ದೋಷ ಬರುತ್ತೆ ಅವನಿಗೆ. ಗೊತ್ತಾಯ್ತಾ? ಎಷ್ಟೋ ಶಿಲ್ಪಿಗಳು ಸತ್ತೋಗ್ಬಿಡ್ತಾರೆ, ಕೆಲವು ಪ್ರತಿಭೆಗಳನ್ನು ಮಾಡಿಬಿಟ್ಟು ಸರಿಯಾಗಿ ಮಾಡಿರೋದಿಲ್ಲ ಅವನು, ಲಕ್ಷಣ ಜ್ಞಾನ ಇಲ್ಲ, ಮಾಡಿಬಿಡ್ತಾರೆ. ಇವತ್ತು ಅಂಥವೇ ಜಾಸ್ತಿ ಇರೋದು. ಅದು ಎರಡಾಗುತ್ತೆ ಮುಂದೆ ಹೇಳ್ತಾರೆ ಆಚಾರ್ಯರೆಲ್ಲ. ರಾಷ್ಟ್ರ ಕ್ಷೋಭೆ ಆಗುತ್ತೆ, ಅನರ್ಥ ಆಗುತ್ತೆ. ಪೂಜಾ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಪುಣ್ಯ ಅಲ್ಲ, ಪಾಪದ ರಾಶಿನೇ ಬಂದಿರುತ್ತೆ. ಯಾಕೆ? ಸಿಸ್ಟಮೆಟಿಕ್ ಮಾಡದೆ ಹೋದರೆ ತುಂಬ ತಪ್ಪು. ಶಾಸ್ತ್ರೋಕ್ತವಾದ ರೀತಿಯಲ್ಲೇ ಮಾಡಬೇಕು. ಶಯಾನಾಂ ವಾ ಮುಮುಕ್ಷೂಣ. ಇವರು ಪ್ರತಿಷ್ಠಾಪನೆ ಮಾಡೋದು ಚಾಯ್ಸ್ ಅಲ್ಲ ಅದು. ಪ್ರತಿಷ್ಠಾಪನೆ ಮಾಡಿ ಇವತ್ತು ಬರ್ತಾರೆ, ಉದಾಹರಣೆ ಎಲೆಕ್ಟ್ರಿಷಿಯನ್ ಬರ್ತಾನೆ, ಅವ್ನು ಹೇಳ್ತಾನೆ ಏ ಇಲ್ಲಿ ಕರೆಕ್ಟ್ ಮಾಡೋದು, ಇಲ್ಲಿಯೋ ತೋರಿಸ್ತಾನೆ, ಬಿಟ್ಟು ಹೋಗ್ಬಿಡು. ಅವ್ನು ಹೇಳ್ತಾನೆ ಏ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾತಕ್ಕೆ? ನೀನು ಹೇಳಿದ್ರೆ ಮಾಡಿ ಸ್ಟಾರ್ಟ್ ಆಗುತ್ತೆ ಅಷ್ಟು, ಮಾಡೋಕ್ಕೆ ಬರಲ್ಲ ಅಂತಾನೆ. ನಿಮ್ಮ ಚಾಯ್ಸ್ ಹೊತ್ತು ಮಾಡಿ ಹೋಗ್ಬಿಟ್ಟು ಏನಾಗುತ್ತೆ ಅಲ್ಲಿಗೆ? ನಾವು ಹೊರಗೆ ಹೋದ್ರೆ ಸ್ವಿಚ್ ಹಾಕಿ ಅಂತ ಹೇಳ್ಬೇಕಾಗುತ್ತೆ ಅಷ್ಟೇ. ಮೊದಲೇ ಆಗಿ ದಬಾ ಅಂದೋಗ್ಬಿಡ್ತಾನೆ. ಅವನ ಚಾಯ್ಸ್ ಅಲ್ಲ ಅದು. ಯಾರ್ದದು? ಎಲೆಕ್ಟ್ರಿಷಿಯನ್ ನಾನು ಎಲೆಕ್ಟ್ರಿಕ್ ಕರೆಂಟ್ ಯಾವ ಅವನಿಗೆ ಗೊತ್ತಿದೆ, ನಾವೆಲ್ಲ ಹೇಳಾಗಿಲ್ಲ. ನಾವು ರಿಕ್ವೈರ್ಮೆಂಟ್ ಮಾಡಬೇಕು ಹೊರತು ನಾವು ಕಮೆಂಟ್ ಮಾಡೋಂಗಿಲ್ಲ ಅದನ್ನು. ಯಾತಕ್ಕೆ? ರೂಲ್ಸ್ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿಯೇ ಏನು ಹೇಳಬೇಕು ಕೆಲವನ್ನು ಪವಾನು ಇನ್ನು ಮಾಡಲಿಕ್ಕೆ ರೂಲ್ಸ್ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ ನಿಮ್ಮ ಕೈಲಿ, ಇದು ಸಂಧ್ಯ ಅನುಗುಣ ಮಾಡೋದಿಲ್ಲ, ಮಾಡ್ಸೋಕ್ಕೆ ಬರೋದಿಲ್ಲ ಹೇಳಬೇಕು ಧೈರ್ಯವಾಗಿ. ಅದನ್ನು ರೂಲ್ಸನ್ನು ಯಾವಾಗ ಧೈರ್ಯವಾಗಿ ಹೇಳಿದ್ರೆ ಏನಾಗುತ್ತಾಗ ಫಾಲೋ ಮಾಡ್ತಾನೆ. ಕೇಳಿಕೊಳ್ಳೋ ನಾನು ಮಾಡಿದಷ್ಟು ಬಿಟ್ಟರೆಷ್ಟು ಅಂತಾನೆ, ಅದು ತಪ್ಪದು. ಎಲ್ಲ ನಿಯಮಗಳಿದೆ. ಅದೇ ರೀತಿಯೇ ಶಿಲ್ಪಿಗಳಿಗೆ ನಿಯಮಗಳಿದೆ. ಸತ್ತೋಗ್ತಾರೆ ಅಂತ ಯಾಕೆ ಹೇಳಿದೆ ಅಂದರೆ ರಿಪೇರಿ ಮಾಡೋಕ್ಕೆ ಹೋದಾಗ ಸತ್ತಿಲ್ಲ ಎಷ್ಟು ಎಲೆಕ್ಟ್ರಿಷಿಯನ್ಗೆ ಎಷ್ಟೋ ಜನ ಎಲೆಕ್ಟ್ರಿಷಿಯನ್ ಇಂಜಿನಿಯರೇ ಸತ್ತೋಗಿದ್ದಾರೆ. ಅದಕ್ಕೆ ಯಾವುದೋ ರೂಲ್ ಫಾಲೋ ಮಾಡಿಲ್ಲ ಅವರು, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಸತ್ತೋರು. ಅದೇ ರೀತಿ ಪ್ರತಿಭೆಗಳು ಹಾಗೆ ಕರೆಂಟ್ ಇದ್ದ ಹಾಗೆ ಭಾಳ ಹುಷಾರು. ಲಕ್ಷಣ ಗೊತ್ತಿದ್ದ ಗೊತ್ತಿಲ್ಲದ ಹೋದರೆ ಆ ಪ್ರತಿಭೆ ನಾನು ಮಾಡಿಲ್ಲ, ಲಕ್ಷಣ ಗೊತ್ತಿಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಬೇಕು. ಯಾರೋ ಮುಳುತಿಗೆ ಡಾಕ್ಟರ್ ಹಾರ್ಟ್ ಆಪರೇಷನ್ ಮಾಡಿದ್ರೆ ಹೇಗಿರ್ತದೆ? ಅದ್ರ ಎಕ್ಸ್ಪರ್ಟ್ ಆಗಿರ್ಬೇಕು. ಅದರಲ್ಲಿ ಸತ್ತೋಗ್ಬಿಡ್ತಾರೆ ಅಷ್ಟೇ, ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಿಯಮಗಳು ನಮಗೆ ಲೋಕದಲ್ಲಿ ಅರ್ಥ ಆಗುತ್ತೆ, ಶಾಸ್ತ್ರಕ್ಕೆ ಬಂದಾಗ ಬಿಟ್ಬಿಡ್ತಾರೆ. ಮತ್ತೆ ಹೇಳ್ತಾರೆ, ಶಯಾನಾಂ ಮುಮುಕ್ಷೂಣಾಂ ವ್ಯಾಚಕ್ಷಾಣಾಂ ಅಥವಾ ಜ್ಞಾನಮುದ್ರೆಯಲ್ಲಿರಬೇಕು, ಮುಗಿ ಮಲಿಕೊಂಡು ಉಪದೇಶ ಮಾಡಾಗಿರಬೇಕು. ಅಥವಾ ನಿಜಾಂ ಸ್ಥಿತಿ ಏನು ವ್ಯಾಚಕ್ಷಾಣಾಂ ತನ್ನ ಮಹಿ ಸ್ವಾತ್ಮಸ್ವರೂಪಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಿತಂ ಭಜತೋರು ಗಿರ್ಭಿಹಿ. ರಾಮದೇವರು ನಿಂತಿದ್ದಾರೆ, ಹನುಮಂತ ಅದಕ್ಕೆ ಬಿರುತ್ತಿದ್ದಾರೆ, ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆ ಭಂಗಿಯಲ್ಲಿರ್ಬೋದು. ಎಷ್ಟು ಭಂಗಿ ಆಯಿತೋ, ಕೂತಿದ್ದರೆ ಯೋಗಾಸನದಲ್ಲೇ ಕೊಡಬೇಕು, ಯೋಗ ಪೀಠದಲ್ಲಿ ಕೊಡಬೇಕು, ಯೋಗೆ ಆಸೀನ. ಆಮೇಲೆ ಆಸೀನ ಅಥವಾ ಸ್ಥಿತಾಂ ಅಥವಾ ನಿಂತಿರಬೇಕು, ಶಯಾನ ಮಲಗಿರಬೇಕು. ಇದು ಯಾತಕ್ಕೆ ಇಷ್ಟು ಛಾಯ್ಸ್ ಕೊಟ್ಟರು? ದೇವ್ರ ವಿಗ್ರಹ ಬಗ್ಗೆ ಮಾತಾಡ್ತಿದ್ರೆ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲಿ ಪ್ರತಿಮಾ ಅಂದರೆ ದೇವ್ರ ಪ್ರತಿಮಾ ಅಂತಲೇ ಅರ್ಥ. ಅದಕ್ಕೆ ಇಷ್ಟೆಲ್ಲ ಅವಕಾಶಗಳಿದೆ. ಆಮೇಲೆ ವ್ಯಾಚಕ್ಷಾಣಾಂ ನಿಜಾಮ ಸ್ಥಿತಿ ಅದು ಇದೆ, ಇಷ್ಟರಲ್ಲಿ ಮಾಡಿ ಅಂತ ಹೇಳಿದ್ರು. ದೀರ್ಘಶ್ಚ ಕಲವಾಸ್ತಿ ಸ್ತ್ರಹ ತಿರ್ಯಗಷ್ಟ ಯವೋದರಾಹ ಅಂಗುಲ್ಯ ಮಧ್ಯರೇಖಾಯಾಹ ಸಮ ಲಕ್ಷಣತ ಸ್ಮೃತಾಹ. ಮುಂದೆ ಆಚಾರ್ಯರೇ ಅಂಗುಲಿ ಎಂಬುದಕ್ಕೆ ಡೆಫಿನೇಷನ್ ಕೊಡ್ತಾರೆ, ಕೋಟ್ ಮಾಡಿದರೆ ಬಂದ ನೋಡಿ ಇಲ್ಲೇ ಬರುತ್ತೆ. ಏಕಾದಿ ದಶ ಪರ್ಯಂತ ಸಂಖ್ಯಾಮಾನ ಯುತಾಂ ಭಿದಾಂ ತಾಲಾನಾಂ ಉತ್ತಮಾದೀನಾಂ ರೂಪಾವಿಷ್ಕೃತಿರ್ಪೂರ್ವಕಂ ಯತ್ಕಿಂಚಿತ್ ತದಿಮಾಮಾನಂ ವಿಭುಜ್ಯ ದಶಧಾ ಪುನಃ ಏಕಂ ದ್ವಾದಶಧಾ ಭಂಗ್ವಾ ದಶೈವಾಂಶ ಅಂಗುಲಿ ಸ್ಮೃತಃ. ಅಂಗುಲಿ ಹೇಗೆ ಲೆಕ್ಕ ಹಾಕ್ಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತಾರೆ. ಮತ್ಸ್ಯಾ ದ್ವಿತಾಲ ವಿಘ್ನೇಯ ತಾಲೇನ ಇವ ಪನ್ನಾಗ ದಶತಾಲಂಬಿಸರ್ ವಿಂಶತೆ. ಅಲ್ಲಿ ಹೇಳ್ಬೇಕಾದ್ರೆ ಇನ್ನೂ ಸಬ್ ಡೀಟೇಲ್ಸ್ ಕೊಟ್ಟರೆ ವಿಷ್ಣು ಶ್ರೇಷ್ಠಿಯಾಗಿ ಮಲಗಿದ್ದಾನೆ. ಈಗ ಅದರಲ್ಲಿ ಹೇಗಾಗಿರಬೇಕು, ಇದರ ಉದ್ದ ಹೇಗಿರಬೇಕು, ದೇವರು ಹೇಗೆ ಮಲಗಿದ್ದಾನೆ, ಮೇಲೆ ಶೇಷ ಇದ್ದಾನೆ, ಆತನ ಹೈಟ್ ಹೇಗಿರಬೇಕು, ಗೊತ್ತಾಯ್ತಾ, ಎರಡು ಮುಖಗಳ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು, ಅದೆಲ್ಲ ಗೊತ್ತಿರಬೇಕು ಅವನಿಗೆ. ಸ್ವಲ್ಪ ಹೆಚ್ಚು ಕಣ್ಣು ಇಷ್ಟೆಲ್ಲಿ ಬಿಡಬೇಕು, 60-40 ಇಷ್ಟು ಬಿಡಬೇಕು, 40-60-30-40 ಬಿಡಬೇಕು ಅಂತಿದೆಯಲ್ಲ, ಆಫ್ಸೆಟ್ ಬಿಟ್ಟಾಗೆ ಅದೆಲ್ಲ ವ್ಯವಸ್ಥೆ. ಅದು ಇದಕ್ಕೆ ಕಿರೀಟ ಹೇಗಿರಬೇಕು, ಮುಖ ಎಷ್ಟಿರಬೇಕು, ಮೂಗು ಹೇಗಿರಬೇಕು, ಪ್ರತಿಯೊಂದು ಹೇಳ್ತಾರೆ. ಈಗ ದೇವ್ರ ಪ್ರತಿಮೆಯಲ್ಲಿ ಎಷ್ಟು ಪರ್ಫೆಕ್ಷನ್ ಇರಬೇಕು ಅಂತ ಆ ರೀತಿ ನೋಡಿದರೆ ನಿಮ್ಗೆ ಅವಾಗ ನೋಡಿದಾಗ ತಕ್ಷಣ ಹೇಗೆ ಕಾಣಿಸುತ್ತೆ ನಮಗೆ, ಅದು ಯುನೀಕ್ ಆಗಿ ಕಾಣಿಸ್ಬೇಕು ನೋಡಿದ ತಕ್ಷಣ ದೇವ್ರ ಪ್ರತಿಮೆ ಅಂತ. ಇವತ್ತು ಹಾಗಲ್ಲ, ಯಾರ್ಯಾರು ಆ್ಯಕ್ಟ್ರೆಸ್ಗೆಲ್ಲ ವೇಷ ಹಾಕಿ ಕೂಡಿಸ್ಬಿಡ್ತಾರೆ, ಕೂಡಿಸ್ಬಿಡ್ರಿ ರಾಯರ್ನ ಅಂತ ಯಾರನ್ನ ಕೂಡಿಸ್ಬಿಟ್ಟಿದ್ದಾರೆ. ಸಿನಿಮಾ ಆ್ಯಕ್ಟರ್ಸರು ರಾಯರ ವಿಗ್ರಹ ಸಾಮಾನ್ಯ ಅದಕ್ಕೆ ಪಂಚಾಮೃತ ಸೇವೆಲ್ಲ ಶುರು ಮಾಡಿಬಿಡ್ತಾರೆ. ಅದು ಜನಗಳಿಗೆ ಇದೆ ಕೆಟ್ಟ ಹಾಳಾಗೋಗ್ಬಿಟ್ಟು. ಇವತ್ತು ಕ ಯಾರನ್ನೋ ಕರೆದು ಎಲೆಕ್ಟ್ರಿಕಲ್ಸ್ ಹೇಗೆ ಮಾಡಿಸೋದಿಲ್ವೋ ಹಾಗೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಅದು ಪ್ಲಂಬರ್ ಹೇಳ್ತಾರೆ, ಅದನ್ನು ನಾನು ಮಾಡಲ್ಲ, ಎಲೆಕ್ಟ್ರಿಕ್ ನಾನು ಮಾಡಲ್ಲ, ಎಲೆಕ್ಟ್ರಿಕ್ ನಾನು ಪ್ಲಂಬರ್ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಗೊತ್ತಿಲ್ಲ, ಏನೇ ಇದ್ರೂ ಮುಟ್ಟೋದಿಲ್ಲ, ಅವ್ರು ಬಂದೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಕೆಡಿಸಿಬಿಟ್ರೆ ಭಾರಿ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪ್ರತಿಯೊಂದರಲ್ಲೂ ನಮಗೇನಿರಬೇಕು, ಅವರೇ ಮಾಡಬೇಕು, ತಿಳುವಳಿಕೆ ಇರಬೇಕು, ನಮ್ಗೆ ಮಾಡಿದ ಅವನಿಗೆ ಮಾಡಿದ ಕ್ರೆಡಿಟ್ ಸಿಗಬೇಕು, ಇನ್ನೊಂದು ಆರ್ಡರ್ ಬರಬೇಕು, ನಮಗೆ ಮಾಡಿದ ಉದ್ದೇಶ ಯಶಸ್ವಿ ಆಗಬೇಕು. ಆ ಕಾನ್ಸೆಪ್ಟಲ್ಲಿ ಏನೋ ಮಾಡಿದ್ವಿ ಅಂದರೆ ಅರ್ಥ ಇಲ್ಲ. ಬಂದು ಬರತ್ತೆ, ಇನ್ನೂ ಮುಗಿಸಿಲ್ಲ, ಓದಿದ್ದು ಇದರಲ್ಲಿ ಅಷ್ಟೇ, ನಾನು ಮೇನ್ ಓದಿಲ್ಲ. ಮುಖಾದುರ್ಧಂ ತೆಂಗುಲೋಚ್ಚಾಂ ನವಾಂಗುಲಲಸನ್ ಮುಖಾಂ ಸುರುತ್ತ ತ್ರಿಂಗುಲ ಗ್ರೀವಾಂ ಆಸ್ತನಾಚಷಡಂಗುಲಾಂ ಪಂಚಾದಶಾಂಗುಲಾಂ ನಾಭೇ ಆಸಾರ್ಧದಶಕಾಂಗುಲಾಂ ವೃಷಣಾದಾಮೂಲತಶ್ಚ ಸಾರ್ಧದ್ವ್ಯಂಗುಲಮಾಯತಾಂ ತಾವದಾ ಗುತತೋ ದೀರ್ಘಂ ಚೈತ್ಯಾದಷ್ಟಾದಶಾಂಗುಲಾಂ ತಥಾ ದ್ವ್ಯಂಗುಲ ಚೈತ್ಯಾಂಚ ತ್ವಾಮಿಂಶ ಜಂಘಯಾಯುತಾಂ. ಎಷ್ಟು ಕ್ಲಾರಿಟಿ ಕೊಡ್ತಾರೆ ನೋಡಿ. ಮುಖಾದೂರ್ಧ್ವಂ ಜಂಗುಲೋಚ್ಚಾಂ, ಮುಖದ ಮೇಲೆ ಜಂಗುಲ ಎರಡಂಗುಲ ಉದ್ರ ಇರಬೇಕು. ನವಾಂಗುಲ ಲಸನ್ ಮುಖಾಂ, ಮುಖ ಎಷ್ಟಿರಬೇಕು ಅಂದರೆ ಒಂಬತ್ತಂಗುಲ ಇರಬೇಕು. ಸುರುತ್ತ ತ್ರಿಂಗುಲ ಗ್ರೀವಾಂ, ಗ್ರೀವ ಕಂಠ ದುಂಡಾಗಿರಬೇಕು, ತ್ರಿಂಗುಲ ಗ್ರೀವ ಮೂರಂಗುಲದಷ್ಟು ಅದು ಎತ್ತರ ಇರಬೇಕು. ಸ್ತನಾಚ್ಯ ಷಡಂಗುಲ ಎದೆ ಭಾಗದಿಂದ ಆರಂಗುಲ ಜಾಗ ಇರಬೇಕು. ಪ್ರತಿಯೊಂದು ಮೆಜರ್ಮೆಂಟ್ಸ್ ಕೊಟ್ಬಿಡ್ತಾರೆ, ಈ ರೀತಿಯೇ ವಿಗ್ರಹ ಮಾಡಬೇಕು ಅಂತ. ಪಂಚಾದ ಸಾಂಗು ಕೆಲವು ಬೇರೆ ತಂತ್ರಸಾರಗಳಲ್ಲಿ ಬೇರೆ ಒಬ್ಬರಲ್ಲಿ ವ್ಯತ್ಯಾಸಗಳಿರುತ್ತೆ. ಯಾತಕ್ಕೆ ಅಂದರೆ ಪ್ರತಿಮ ಮಾಡೋರು ಏನು ಮಾಡ್ತಾರೋ ಗೊತ್ತಾ, ಅವರು ಅವರು ಅವ್ರ ಉದ್ದೇಶ ಬೇರೆ ಇರುತ್ತೆ. ಪ್ರತಿಮೆ ಮಾಡಿದ ಮೇಲೆ ಪೂಜೆ ಮಾಡಿದಾಗ ಆಸುರಿ ಶಕ್ತಿ ಎಂಟರ್ ಆಗಬೇಕು. ಆ ಲಕ್ಷಣ ಇದ್ದರೆ ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ, ಮತ್ತು ಆ ಲಕ್ಷಣ ಸರಿಯಾಗಿದ್ದಾಗ ಎಂಟರ್ ಆಗ್ಲಿಕ್ಕೆ ಬರೋದಿಲ್ಲ. ಓಕೆ, ಲಕ್ಷಣ ಕೆಡಿಸಿಬಿಟ್ರೆ ಏನಾಗುತ್ತಾಗ ದೈವಿ ಶಕ್ತಿ ಬರೋದಿಲ್ಲ. ಯಾರು ಬರ್ತಾರಾಗ, ಇನ್ನೊಬ್ಬನು ಬರ್ತಾನೆ ಅವನು, ಅವನು ಗೊತ್ತಾಯ್ತಾ. ಅದಕ್ಕೋಸ್ಕರನೇ ಅವರು ಉದ್ದೇಶಪೂರ್ವಕ ಬೇರೆ ಗ್ರಂಥ ಬರ್ಕೊಂಡ್ಬಿಟ್ರು ಈ ರೀತಿ ಇರಬೇಕು ಅಂತೇಳಿ. ದ್ವಾತ್ರಿಂಶ ಲಕ್ಷಣ ಅಂತ ಕಾನ್ಸೆಪ್ಟೇ ಇಲ್ಲ ಭಾಳ ಜನಕ್ಕೆ. ದ್ವಾತ್ರಿಂಶ ಲಕ್ಷಣ ಅಂಬೋದನ್ನು ಅರ್ಥನೇ ಮಾಡ್ಕೊಂಡಿಲ್ಲ, ಆದ್ದರಿಂದ ದೋಷ ಮಾಡಿಬಿಡ್ತಾರೆ. ಇವತ್ತು ಉದಾಹರಣೆಗೆ ಕಂಠ ಮನೆ ರಿಪೇರಿಗೆ ಬಂದ ಕಾಂಟ್ರಾಕ್ಟ್ರು ಎಲ್ಲ ನೋಡ್ಕೊಂಡ, ಮುಂದೆ ಹೇಗೆ ನಾವು ಇದು ಮಾಡುವ, ಅವನೊಂದು ಕಳ್ಳರ ಗ್ಯಾಂಗಿನ ಲೀಡರ್ ಬೇರೆ ಜೊತೆಗೆ ಹೇಗೆ ಮಾಡ್ಕೊತಾನೆ ಅವನೀಗ, ತಮ್ಮವ್ರು ಬಂದ ಸುಲಭ ಎಂಟ್ರ್ ಆಗ್ಲಿಕ್ಕೆ ಬರಬೇಕು. ಆ ಥರ ಮಾಡ್ತಾರೆ, ಯಾಕೆ ಇವ್ರು ಉಳಿದವನು ಹಾಗಲ್ಲ, ಮತ್ತು ಮನೆ ಚೆನ್ನಾಗಿ ಕಟ್ಕೊಡ್ಬೇಕು. ಅವನ ಉದ್ದೇಶ ಬೇರೆ, ಇವನ ಉದ್ದೇಶ ಇರೋದೇನೋ, ಇವನು ಬಿಲ್ಡರ್ ಕಮ್ ಸ್ಮಗ್ಲರ್ ಇವನು, ಅದಕ್ಕೆ ತಂತಕ್ಕಂತೆ ಪ್ಲಾನ್ ಮಾಡ್ತಾನೆ. ಉಳಿದ ಕಡೆಗೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಕೂಡ ತಪ್ಪಾಗಿಬಿಟ್ರೆ ಅವ್ರು ದೇವತೆಗಳು ಬರೋದಿಲ್ಲ. ಯಾರು ಬರ್ತಾರೆ, ರೈತರು ಬಂದ್ಬಿಡ್ತಾರೆ. ಪ್ರತಿಷ್ಠಾಪನೆ ಮಾಡೋನು ಕೂಡ ಏನಾಗಿರಬೇಕು, ಅತಿ ಶುದ್ಧ ವೈಷ್ಣವನಾಗಿರಬೇಕು. ಅವನು ಎಲ್ಲರೂ ಕೂಡ ಬರೀ ದೇವ್ರ ಪ್ರೀತಿ ಇರಬೇಕು. ಬೇರೆ ಉದ್ದೇಶ ಇತ್ತು ಅಂದರೆ ಏನಾಗುತ್ತೆ, ತಕ್ಷಣವೇ ಕೆಟ್ಟ ಹೋಗ್ಬಿಡುತ್ತೆ. ಅದಕ್ಕೆ ಈ ಮಾನಗಳನ್ನು ಯಾತಕ್ಕೆ ಹೇಳಿದೆ ಅಂದರೆ ಬೇರೆ ಕಡೆ ವ್ಯತ್ಯಾಸ ಯಾಕೆ ಬರುತ್ತೆ ಅಂದರೆ ತಂಬತಕ್ಕಂತೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಶಾಸ್ತ್ರದ ಪ್ರಕಾರ ಮಾಡ್ತಾರೆ ಏನೋ, ಅದು ಅದು ಇನ್ನೊಂದು ಕಾರಣ. ದೇವ್ರು ನೋಡೋದು ಬೇಡ, ಪುಸ್ತಕಾರ ನೋಡ್ಬೇಕಲ್ಲ, ಅದು ಕರೆಕ್ಟು. ದೇವ್ರು ನೋಡಿ ಹೇಳ್ತಾರೆ ಆಚಾರ, ಅದು ಕರೆಕ್ಟೇ. ಅವ್ರು ದೇವ್ರು ನೋಡಿಲ್ಲ ಅಷ್ಟೇ ಅಲ್ಲ, ನೋಡೋ ಚಾನ್ಸೂ ಇಲ್ಲ. ಅವ್ರ ಐಡಿಯಾಗೆ ದೇವ್ರು ಬಂದರು ಯಾಕೆ ಬಂದು ಅಂತ ಕೇಳೋ ಜನ ಅವರು. ಅವ್ರಿಗೆ ಬೇಕಾಗಿರೋದೇನೋ ಮೋಸ ಮಾಡಬೇಕು. ದುರ್ಯೋಧನ ಕೃಷ್ಣನ ನೋಡಿದ್ರು ಅರ್ಥ ಆಗಲಿಲ್ಲಲ್ಲ ಹಾಗೆ. ಸೊ ದೇವ್ರನ್ನ ಕಂಡಿಲ್ಲ, ದೇವ್ರ ವಿಷಯ ಹೇಳೋ ಗ್ರಂಥಗಳನ್ನು ಓದಿಲ್ಲ, ಗೊತ್ತಾಯ್ತಾ. ಮತ್ತು ಆ ರೀತಿ ಮಾಡೋ ಮನಸ್ಸೇ ಅವರಿಗಿಲ್ಲ ಫಸ್ಟು. ಅವ್ರ ಮೈಂಡ್ ಸೆಟ್ಟೇ ಏನಂತಿಲ್ಲ. ಕೆಲವ್ರು ಇರ್ತಾರೆ ಸರಿ ಮಾಡೋ, ಅವ್ರಿಗೆ ಫಸ್ಟ್ ರ್ಯಾಂಕ್ ತೊಗೊಳ್ಳೋ ಐಡಿಯಾನೇ ಇಲ್ಲ ಅವನಿಗೆ. ಇರೋದು ಏನಂತಿರೋದು ಅವನಿಗೆ, ನಾನು ಜಸ್ಟ್ ಪಾಸ್ ಆದ್ರೆ. ಕೆಲವರು ಅಂತವ್ರು ಅಟೆಂಪ್ಟ್ ಮಾಡಿದ್ರೆ ಸಾಕಷ್ಟೇ, ಅಟೆಂಪ್ಟೆಡ್ ಬಿ ಎ ಸ್ಮೂತ್ ಆಯಿತು. ಯಾಕೆ ನಂಗೆ ಇಷ್ಟು ಮಾಡಿದ್ದೇನೆ ಸಾಕು, ಸೀಟ್ ಕೊಟ್ಟರು ಸಾಕು, ಕೆಲವರಿಗೆ ಥರ್ಡ್ ಕ್ಲಾಸ್ ಸಾಕು. ನಮ್ಮ ಅಪ್ರೋಚೇ ಹಾಗಿದ್ದರೆ ಅವ್ರು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ವೈಷ್ಣವನ ಆಗಲೇಬೇಕು. ನಮ್ಮ 195 ದೇವಸ್ಥಾನ ಯಾವುದಾದ್ರೂ ಸಾಕು, ಅಂದರೆ ಎಷ್ಟು ಜನ ಇದ್ದಾರೆ ನಿಮಗೆ ದೇವಸ್ಥಾನ ಅಂತಿದ್ರೆ ಸಾಕು, ಹೋಗ್ಬಿಟ್ರೆ ಆಯಿತು. ಆಗಬಾರ್ದು, ಏನಾಗಿರ್ಬೇಕದು, ವ್ಯಾಲಿಡ್ ಆಗಿರಬೇಕು. ಈ ಬ್ರಾಬ್ಲಮ್ ತರಬೇಕಾದ್ರೇ ಒಳ್ಳೆ ಸರಿಯಾದ ಇದಕ್ಕೆ ಹೋಗ್ತಾರೆ. ಪೆಟ್ರೋಲ್ ಬಂಕ್ ಹೋಗ್ಬೇಕಾದ್ರೆ ಒಳ್ಳೆ ಕಡೆ ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗ್ತಾರೆ. ದೇವಸ್ಥಾನ ಮಾತ್ರ ಯಾವ್ದಾರು ಆಗಿಬಿಟ್ರೆ, ಜೋರಾಗಿ ಗಂಟೆ ಬಾರಿಸಿಬಿಟ್ರೆ, ಬಿಲ್ಡಿಂಗ್ ಚೆನ್ನಾಗಿದ್ದರೆ ಅದಲ್ಲ. ಏನಿರಬೇಕು ಅದಕ್ಕೆ, ಅಲ್ಲಿ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇಲ್ಲದೆ ಹೋದರೆ ಅದು ದೇವಸ್ಥಾನ ಆಗೋದೇ ಇಲ್ಲ. ಸೂರತ್ತ ತ್ರಿಂಗುಲ ಇವೆಲ್ಲ ನೋಡಿದ ನಮ್ಗೆ ಏನು ಗೊತ್ತಾಗಬೇಕು ಅಂದರೆ, ಅದಕ್ಕೆ ನಾವು ಒಳ್ಳೆ ಕಡೆ ಯಾಕೆ ಹೋಗ್ತೇವೆ, ತಿರುಪತಿ ಯಾತಕ್ಕೆ ಪ್ರಸಿದ್ಧ ಆಯಿತು, ಉಡುಪಿ ಯಾತಕ್ಕೆ ಆಯಿತು ಅಂದರೆ ಲಕ್ಷಣ ಎಲ್ಲ ಇರೋದ್ರಿಂದ ಆತ ದೊಡ್ಡ ಕ್ಷೇತ್ರ ಆಯಿತು. ಲಕ್ಷಣ ಇಲ್ಲದೆ ಮಾಡಿದರೆ ಅದೊಂದು ಯಾವುದು ಒಂದು ಶೋ ಪೀಸ್ ಆಗುತ್ತೆ ಹೊರತು ಬೇರೆ ಆಗೋದಿಲ್ಲ. ಇವತ್ತು ದೇವ್ರ ವಿಗ್ರಹದ ಕಾನ್ಸೆಪ್ಟ್ ಇದೆ, ಮನುಷ್ಯ ವಿಗ್ರಹ ದೊಡ್ಡದಾಗ್ಬಿಟ್ಟಿದೆ. ಇವತ್ತು ದಿವಸ ಮನುಷ್ಯ ವಿಗ್ರಹನೇ ಹಾಗೆ ಮಾಡಿಬಿಡ್ತಾರೆ. ನೀವು ಆ ಪ್ರಶ್ನೆ ಹೆಸರಿಂದ ಕೇಳೋಕ್ಕೆ ಹೋಗಬೇಡ್ರಿ, ಅವ್ರು ನೀವೇ ಹೇಳಿ, ಅವ್ರ ಸಿದ್ಧಾಂತದ ಪ್ರಕಾರ ಗೊತ್ತಾಗೋ ಚಾನ್ಸ್ ಇದೆಯಾ? ಅವ್ರ ಸಿದ್ಧಾಂತದ ಪ್ರಕಾರ ದೇವರು ನಾವು ಒಂಬರು ದೇವ್ರನ್ನ ಹೇಗೆ ಒಪ್ಲಕ್ಕೆ ಸಾಧ್ಯ ಇದೆ? ದೇವರಿಗೆ ಸಮ ಅಂಬರು ದೇವ್ರನ್ನ ಪೂಜೆ ಮಾಡೋಕ್ಕೆ ಹೇಗೆ ಸಾಧ್ಯ ಇದೆ? ಪರ್ಫೆಕ್ಷನ್ ಹೇಗೆ ಬರುತ್ತಾಗಿದ್ದರೆ ಸಾಧ್ಯ ಇಲ್ಲ. ಹೌದು, 32 ಲಕ್ಷಣ ಇರಲೇಬೇಕು. ಇಲ್ಲ ಹೋದ್ರೆ ಅದು ವಿಗ್ರಹನೇ ಅಲ್ಲ. ಆಚಾರ್ಯರ ಕಾಲಕ್ಕೊಂದು ಅನುಕೂಲ ಇತ್ತು ಜನಗಳಿಗೆ, ಯಾಕಂದರೆ ಆಚಾರ್ಯ ನೋಡಿಬಿಟ್ಟು ಮಾಡಿಬಿಟ್ಟು ದೇವ್ರ ಪ್ರತಿಭೆ ಆಗ್ತಾ ಇತ್ತು. ಪ್ರತಿಮಾ ಲಕ್ಷಣ ದರ್ಶನಾಯ ಲಕ್ಷಂ ಅಂತ ಹೇಳ್ಬಿಟ್ಟಿದ್ರು. ಅಷ್ಟು ಪರ್ಫೆಕ್ಷನ್ ಇತ್ತು ಅವ್ರ ಬಾಡಿಗೆ, ಮಾಡೆಲ್ ಆಗಿದ್ದರು ಆಚಾರ್ಯ. ಕೌಂಟ್ ಮಾಡಿ ತೋರಿಸ್ತಾರೆ ಆಚಾರ್ಯ, ಕೌಂಟ್ ಮಾಡೇ ಹೇಳ್ತಾರೆ ಮುಂದೆ. ಹಾಂ, ದರ್ಶನ ಎಲ್ಲ ಹೇಳಿ ಈ ರೀತಿ ಪರ್ಫೆಕ್ಟ್ ಹ್ಯಾಕ್ ಕೊಡುತ್ತೆ ಅಂತ ಹೇಳ್ತಾರೆ. ಪಂಚಾಜ ಶಾಂಗುಲಾಮ ನಾಭೇಹೇ, ನಾಭೆಯಿಂದ 15 ಅಂಗಲ ಮೇಲಿರಬೇಕು. ಸಾರ್ಧ ದಶಕಾಂಗನು 10.5 ಅಂಗಲ ಪ್ಲಸ್ ವೃಷಣಾದ ಮೂಲ ತಸ್ಯ ವೃಷಣ ಮೂಲ ಹಿಂಭಾಗ ಸಾರ್ಧ ದ್ವಂಗುಲ ಮಾಯತಾಂ, ಸಾರ್ಧ ದ್ವಂಗುಲ 2.5 ಅಂಗಲ ಇರಬೇಕು. ತಾವದಾಗುದತೋ ದೀರ್ಘಂ ಚೈತ್ಯಾದಷ್ಟಾದಶಾಂಗುಲಂ, ಚೈತ್ಯ ಅಂದರೆ ಪ್ರತಿಮೆ, ತಥಾ ದ್ವಂಗುಲ ಚೈತ್ಯಾಂಚ ದ್ವಾವಿಂಶ ಜಂಘಯಾಯುತಾಂ, ಮೊಳಕಾಲು ಹೇಗಿರಬೇಕು, ಮೊಳಕಾಲಿನ ಹರಡಿ ಹೇಗಿರಬೇಕು, ತೊಡೆಯಿಂದ ಮೊಳಕಾಲಿಗೆ ಎಷ್ಟಿರಬೇಕು, ಮೊಳಕಾಲಿಂದ ಕಾಲಿಗೆ ಎಷ್ಟಿರಬೇಕು, ಪ್ರತಿಯೊಂದು ಡೈಮೆನ್ಷನ್ಸ್ ಕೊಡ್ತಾ ಹೋಗ್ತಾರೆ. ಆರಭ್ಯ ಗುಲ್ಪ, ಆಚಾರ್ಯರು ಭಾರಿ ದೊಡ್ಡವ್ರಿಗೆ ಗೊತ್ತಾಗ ಎಲ್ಲ ಹೇಳಬೇಕು ನಾವಾಗ. ಅವಾಗೇನಾಗುತ್ತೆ, ಪೂರ್ಣ ಪ್ರಜ್ಞೆ ಅಂತ ಪೂರ್ತಿ ಆಗುತ್ತೆ. ಯಾವ ಮತದ ಅವರೇ, ಯಾವುದೇ ಮತದ ಆಚಾರ್ಯರು ಸ್ವತಃ ಅವರೇನೆ ತಂತ್ರಗ್ರಂಥ ಬರೆದಿಲ್ಲ, ಅವರೇನೆ ಶಿಷ್ಯವೃಂದ ಬರೆಯೋದು ಬೇರೆ, ಅವರೇ ಬರೆದಿದ್ದಿಲ್ಲ ನಮ್ಮಲ್ಲಿ. ಹಾಗಲ್ಲ, ಪ್ರತಿಯೊಂದಕ್ಕೂ ಆಚಾರ್ಯ ಉತ್ತರ ಇದೆ, ಸ್ಟ್ರೈಟ್ ಅವರಿಂದ ಉತ್ತರ ಶುರುವಾಗೋದು. ಅದು ಅರ್ಥ ಮಾಡ್ಕೋಬೇಕೇ ಹೊರತು ಒಂದು ಭಾಗವೂ ಬಿಡೋದಿಲ್ಲ. ಯಾಕೆ ಪೂರ್ಣ ಪ್ರಜ್ಞೆನಾದ್ರಿಂದ ವ್ರತ ಉಪವಾಸ ಎಲ್ಲದನ್ನೂ ಹೇಳಿಬಿಟ್ರು, ಬೇರೆ ಅದನ್ನೆಲ್ಲ ಹೇಳೋದಿಲ್ಲ. ಆ ಸಿದ್ಧಾಂತನೇ ಫೌಂಡೇಶನೇ ಸರಿಯಿಲ್ಲ ಅಂತ ಹೇಳಿದ ಮೇಲೆ ಅವ್ನು ಬಿಡದೆ ಸೂಪರ್ ಸ್ಟ್ರಕ್ಚರ್ ಬಗ್ಗೆ ಫೌಂಡೇಶನ್ ಸರಿಯಿಲ್ಲ ಒಂದು ಮಾತು ಕಿವಿ ಬಿದ್ದರೂ ಸಾಕು, ಏನು ಮಾಡೋದಿಲ್ಲ ಅವರು, ಬಿಲ್ಡಿಂಗ್ ವ್ಯಾಲಿನ ಮರ್ತುಬಿಡ್ತಾರೆ ಅದನ್ನು. ಬಿಲ್ಡಿಂಗ್ ಭಾಳ ಎಂಟ್ರಾಲಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ಫಿಲಾಸಫಿ ಫೌಂಡೇಶನ್, ಅದು ಸರಿಯಾದ ಫೌಂಡೇಶನ್ ಫಿಲಾಸಫಿ ಆಗಿಬಿಟ್ರೆ ಅದು ಮುಂದೆ ನೀವು ಪ್ರತಿಮೆಗಿರ್ಬೇಕಲ್ಲ ಅರ್ಥನೇ ಇರೋದಿಲ್ಲ. ಆರಭ್ಯ ಗುಲ್ಪ ಮಧ್ಯಂಚ ಸಹಾರ್ಧ ಚತುರಂಗುಲಾಂ ಷಡಂಗುಲೋಚ್ಯ ಪ್ರಪದಾಂ ಸಾರ್ಧದ್ವಂಗುಲಮೇವ ಚ ಪ್ರಪದೋಚ್ಚಯುಧಾಮಂತೆ ದ್ವಂಗುಲ ಪ್ರಪದೋಚ್ಛಯಾಂ ತ್ರಂಗುಲ ದ್ವಂಗುಲಾಮರ್ಧ ಹೀನಂ ಅರ್ಧಹೀನ ಮಧ್ಯಾಂಗುಲಾಮಪಿ ತ್ರಿಪದಾಂಗುಲಹೀನಾನ್ಯಾಂ ತತಸ್ತಾದೃಶ ತತ್ಪರಾಂ ಪಾದೋನ ಉಚ್ಚ ಅಂಗುಷ್ಟನಖಾಂ ತತರ್ಧ ತದನಂತರಾಂ ಕ್ರಮಶಃ ಪಾದಹೀನಾನ್ಯಾಂ ರಕ್ತಪಾದನಖಾಂ ಶುಭಾಂ ವಿಸ್ತಾರ ಪ್ರಪದಸ್ಯಾಪಿ ಷಡಂಗುಲ ಉದಾಹೃತಃ. ಮುಂಗಾಲು, ಮುಂಗಾಲಿನ ಹೈಟು ಗೊತ್ತಾಯ್ತಾ, ಮುಂಗಾಲಿನ ಹೈಟು, ಆಮೇಲೆ ಮುಂದೆ ಬೆರಳುಗಳು, ಬೆರಳುಗಳ ಮಧ್ಯೆ ಗ್ಯಾಪ್ ಎಷ್ಟು ಗೊತ್ತಾಯ್ತಾ, ಎಲ್ಲ ಹಿಡ್ತಾ ಹೋಗ್ತಾರೆ. ಸೂಪರ್ ಅದು. ಅಂಗುಷ್ಟ ಪರಿಣಾಹಸ್ತು ಚತುರಂಗುಲ ಈ ರೀತಃ ಕಲರು ತ್ರಂಗುಲಸ್ತು ತದನ್ಯಸ್ಯ ವ್ರೀಹ್ಯರ್ಧೋನಾಹ ಕ್ರಮಾತ್ಪರಾಹ ದಶಾಂಗುಲಂ ಜಂಘಮೂಲಂ ದಶಾಂಗುಲಂ ಜಂಘಮೂಲಂ ಮಧ್ಯಂಚ ತತ್ರಂಗುಲಾಧಿಕಂ ಸಪ್ತಾದಶಾಂಗುಲಂ ತೂರ್ಧ್ವಂ ಜಾನುರಷ್ಟಾದಶಾಂಗುಲಂ ಊರ್ವಂತೋಪಿ ತಥಾ ಜ್ಞೇಯೋ ಮಧ್ಯಂ ದ್ವಿರ್ದ್ವಾದಶಾಂಗುಲಃ ಚತುರಂಗುಲಾಧಿಕಂ ಮೂಲಂ ಗುಹ್ಯಂ ಸಾರ್ಧಚತುಷ್ಟಯಂ ಸಾರ್ಧತ್ರಯಂ ಪರಿಣಾಹಾತ್ ಋಷಣಂ ಚತುರಂಗುಲಂ ಸಪ್ತಾಂಗುಲಂ ಪರಿಣಾಹಾತ್ ವೃತ್ತಂ ಪ್ರೋಕ್ತಂ ಸಮಸ್ತಶಃ. ಯಾವ ದುಂಡಿರಬೇಕು, ಯಾವುದು ಫ್ಲ್ಯಾಟ್ ಇರಬೇಕು, ಯಾವುದು ಕರ್ವೇಚ ಇರಬೇಕು, ಅದೆಲ್ಲ ಹೇಳ್ತಾರೆ. ಅಷ್ಟತ್ರಿಂಶಾಂಗುಲ ಕಟ್ಯಾಹ ಪರಿಣಾಹ ಅಂದರೆ ಇದು ಅದು ಸರ್ಕಂಫರೆನ್ಸ್ ಟೋಟಲಿ ತೊಗೊಂಡ್ಬಿಟ್ರೆ ಅದೆಷ್ಟಿರಬೇಕು, ಪರಿಣಾಹ ಹೇಗಿರಬೇಕು. ಸುವೃತ್ತಧ್ವಂ ತಥಾ ಶ್ರೋಣ್ಯೋ ಪೀನತ್ವಂಚ ಸಮಸ್ತ, ಎಲ್ಲಿ ಪೀನ, ಎಲ್ಲಿ ಉಬ್ಬಿರಬೇಕು, ಎಲ್ಲಿ ತಗ್ಗಿರಬೇಕು, ಎಲ್ಲಿ ವಿಶಾಲ ಇರಬೇಕು, ಎಲ್ಲಿ ದುಂಡಾಗಿರಬೇಕು, ಅದೆಲ್ಲ ಡಿಫೈನ್ ಮಾಡ್ತಾ ಹೋಗ್ತಾರೆ. ವಿಸ್ತಾರಶ್ಚ ತಥಾ ಕಟ್ಯಾಹ ಸುಪ್ರತಿಷ್ಠಿತ ಪದೋಹೋ, ಕಾಲುಗಳು ಸರಿಯಾಗಿ ಉದ್ದ ಊರಿರ್ಬೇಕು, ಒಂದು ಹಿಂದೆ ಹೀಗೆ ನಿಲ್ಲ ಮಧ್ಯೆ ಗ್ಯಾಪಲ್ಲಿ ನಿಲ್ಲಬಾರ್ದು, ಪರ್ಫೆಕ್ಟಾಗಿ ಸ್ಟ್ಯಾಂಡ್ ಆಗಿರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಫೆಕ್ಟ್ ಆಗುತ್ತೆ. ವಿಸ್ತಾರಶ್ಚ ತಥಾ ಕಟ್ಯಾಹ ಸುಪ್ರತಿಷ್ಠಿತ ಪದೋಹೋ ಕಟ್ಯಾಶ್ಚೈ ವಾಂಗುಲಾಧಿಕ್ಯಂ ನಾಭೇರಥ ಉದಾಹೃತ. ಈ ಸೊಂಟ ಹೇಗಿರಬೇಕು, ನಾಭಿ ಹೇಗಿರಬೇಕು, ಅದ್ರ ಮಧ್ಯೆ ಡಿಸ್ಟೆನ್ಸ್ ಏನು. ನಾಭಿ ಸಾರ್ಧಾಂಗುಲಶ್ಚೈವ ಗಂಭೀರೋ ಅರ್ಧಾಂಗುಲೋನ್ನತ ವೃತ್ತ ಪ್ರದಕ್ಷಿಣಶ್ಚೈವ ದ್ವಿಚತ್ವಂ ಶಾರಿದಂಗುಲು. ಇವೆಲ್ಲ ಮಠದಲ್ಲಿ ಎಷ್ಟು ಕೆಲಸ ಮಾಡೋದು ಗೊತ್ತಾ, ಆಚಾರ ತಂತ್ರ ಸಾರ. ಒಬ್ಬ ಎಕ್ಸ್ಪರ್ಟನ್ನು ಕರೆಸ್ಬೇಕು, ಅವ್ರವ್ರನ್ನ ಕರೆಸ್ಬೇಕು, ಎಕ್ಸ್ಪರ್ಟ್ ಶಿಲ್ಪಿನ ಕರೆಸ್ಬೇಕು, ಎಕ್ಸ್ಪರ್ಟ್ ಡ್ರಾಯಿಂಗ್ ಮಾಡೋನ್ ಕರೆಸ್ಬೇಕು, ಇದೆಲ್ಲ ಹಾಕಬೇಕು, ಬರೆಸ್ಬೇಕು, ಎಷ್ಟು ಫೈನ್ ಆಗಿರುತ್ತೆ. ನಮಗೆ ಏನು ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ, ಬರೀ ಆಚಾರ ದೊಡ್ಡ ಬೇರೆ ಮಧ್ವಾಂತರ್ಗತ ಗೋಪಾಲಕೃಷ್ಣ ಅರ್ಪಡೋದು ಓದೋಯ್ತಲ್ಲ ಕತೆ. ಅದು ಯಾರು ಮಧ್ವರು, ಎಷ್ಟು ಹೇಳಿದ್ದಾರೆ, ಆಗ ನಮಗೆ ಮಹಿಮೆ ಗೊತ್ತ. ಎಷ್ಟು ಡೀಟೇಲ್ಸ್ ಅಂದರೆ ಇದೇ ಅರ್ಧ ಕಾಲು ಅವೆಲ್ಲ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಧ್ಯಮ ಸ್ತನೆ ಪರಿಣಾಹ ಷಡಂಗುಲ ಮತೋಧಿಕ ಏಕೋನ ವಿಂಶಾಂಗುಲಂ ತದುರೋ ವಿಸ್ತಾರ ಲಕ್ಷಣಂ. ಎದೇ ವಿಸ್ತಾರ ಎಷ್ಟಿರಬೇಕು? ಪಾದೋನ ಮಂಗುಲಂಚೈವ ಭುಜಾಭ್ಯಾಮ್ ಸಹಸಾರ್ಧಕಂ. ಭುಜ ಇರಬೇಕು, ಭುಜದ ಇಷ್ಟು ಭಾಗ ಎಷ್ಟೆತ್ರ ಇರಬೇಕು. ಹಂಸಯೋರ್ ವಿಸ್ತೃತಿಶ್ಚೈವ. ಆಮೇಲೆ ತೋಳು ವಿಸ್ತಾರ ಎಷ್ಟಿರಬೇಕು? ಪೃಥಗ್ ಅಷ್ಟಾಂಗುಲಂ ಮತ ಸಪ್ತಾಂಗುಲೋಚ್ಛ್ರಯಸ್ ಕಷ್ಟಾತ್ ಉಪರಿ ಸ್ಕಂಧಯೋರ್ ಮತ ಅಷ್ಟತ್ರಿಂಶದ ಅಂಗುಲಂ ಹಸ್ತಯೋ ಮಾನ ಮುಚ್ಚತೆ ಅಷ್ಟಾದಶ ಅಂಗುಲೋ ಬಾಹ್ವೋ ಪರಿಣಾಹ ಉದಾಹೃತಃ ಕ್ರಮಾದೂನಂ ತದಂತೆ ತು ಸಾರ್ಧಾಷ್ಟಾಂಗುಲ ಮೀರಿತಂ. ತೋಳಿನ ಬಗ್ಗೆ ಹೇಳಿಬಿಡ್ತಾರೆ ಇಷ್ಟಿರಬೇಕು ಅಂತೇಳಿ. ಇಲ್ಲಿವರೆಗೆ ಹಾಗೆ ಇದ್ರೆ ಅಸಹ್ಯ ಕಾಡುತ್ತೆ, ಮತ್ತೆ ಕ್ರಮವಾಗಿ ಕಡಿಮೆ ಆಗ್ತಾ ಬರಬೇಕು. ಹೇಗೆ ಇದು ನೆಡಳಿಸಾಗ್ತಾ ಬರಬೇಕು, ಹೇಗೆ ಎಚ್ಚರ ಹೋಗಬೇಕು, ಹೇಗೆ ಕಡಿಮೆ ಆಗ್ತಾ ಬರಬೇಕು. ಫ್ಲ್ಯಾಟಾಗಿ ಇದ್ಬಿಟ್ರೆ ಸರಿಯಲ್ಲ, ಅದನ್ನೆಲ್ಲ ಕ್ರಮೇಣ ಹಾಕ್ತಿರಬೇಕು. ಸಂಗುಲಸ್ತು ತಲಹ ಅಂಗ ಎಷ್ಟಿರಬೇಕು? ಸಾರ್ಧ ನವಾಂಗುಲಂ ನವಾಂಗುಲ ಉದಾಹೃತ. ಒಟ್ಟು ಅಂಗ ಇಲ್ಲಿಂದ ಇಲ್ಲಿ ತಗೊಂಡ್ರೆ ಒಂಬತ್ತು ಅಂಗುಲ ಇರಬೇಕು, ಮುಖ ಒಂಬತ್ತು ಅಂಗುಲ ಇರಬೇಕು, ಕೈ ಇಟ್ಕೊಂಡೆ ಕರೆಕ್ಟ್ ಮುಖಕ್ಕೆ ಮ್ಯಾಚ್ ಆಗಬೇಕು. ಗೊತ್ತಾಯ್ತಾ? ಎಷ್ಟು ಕ್ರಾಸ್ ವೆರಿಫಿಕೇಶನ್ ಆಚಾರ ಅನೇಕ ರೀತಿಯಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದರೆ ಯಾವ ಆ್ಯಂಗಲ್ ನೋಡಿದ್ರೆ ಸರಿ ಹೋಗಬೇಕದು. ಒಂದೇ ಆ್ಯಂಗಲ್ ಸೆಟ್ ಆದರೆ ಸರಿ ಹೋಗೋದಿಲ್ಲ. ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ಹಿಂದೆ ನೋಡಿ, ಮುಂದೆ ನೋಡಿ, ಸೈಡಿಗೆ ನೋಡಲಿ, ಯಾವ ರೀತಿಯಲ್ಲಿ ನೋಡಿದ್ರು ಆನ್ಸರ್ ಹೇಗಿರಬೇಕದು ಪರ್ಫೆಕ್ಟಾಗಿ ಬರಬೇಕು. ಸಾಂಗುಲಸ್ತು ತಲ ಸಾರ್ಧ ನವಾಂಗುಲ ಉದಾಹೃತ. ಸಾಂಗುಲಸ್ತು ಸಮಂ ತದುಭಯಂ ಜ್ಞೇಯಂ ತಥೈವ ತಲ ವಿಸ್ತೃತಿ. ಅರ್ಧಾಂಗುಲೋನ್ನತ ಮಧ್ಯಾತ್ ವಯೋ ಸಾರ್ಧಾಂಗುಲೋನ್ನತ ಕನಿಷ್ಠಕಾಯ ಸ್ತುತಸ್ತು ವ್ರೀಹಿ ಮಾತ್ರ ಅಧಿಕ ಪರ. ಬೆರಳುಗಳ ಹೈಟ್ ಒಂದೊಂದೇ ಹೇಗೆ ಜಾಸ್ತಿ ಆಗ್ತಾ ಹೋಗಬೇಕು? ಬೆರಳುಗಳೆಲ್ಲ ಒಂದೇ ರೀತಿ ಇದ್ರೆ ಎಷ್ಟು ಅಸಹ್ಯ ಕಾಣಿಸ್ತಿತ್ತು, ಹೌದಲ್ಲ? ವೇರಿಯೇಷನ್ ಇದೆ, ಯಾವ ರೀತಿ ವೇರಿ ಮಾಡಬೇಕಲ್ಲ. ಸಾರ್ಧತ್ರಯ ಪರಿಣಾಹೋ ಬೆರಳುಗಳ ವೃತ್ತಿ ಸುತ್ತಳತಿ ಎಷ್ಟಿರಬೇಕು? ಪದ್ಯ ಜ್ಯೇಷ್ಠಾವೃತಾವೃತವು ಅನ್ಯೋ ವ್ರೀಹಿ ತದರ್ಥೋ ನೋ ಅನ್ಯ ಸಾರ್ಧದ್ವಯಾಂಗುಲ ಪಾದೋನಾಂತ ಪರಿಣಾಹ ಸರ್ವೇ ಜ್ಯೇಷ್ಠಾಂವಿನಾ ಸ್ಮೃತಾ. ಹೆಬ್ಬೆರಳು ಸ್ಪೆಷಲ್ಲು, ಉಳಿದಂಗಲಗಳೇ ಎಷ್ಟೆಷ್ಟು. ವಕ್ಷೋ ವಿಸ್ತಾರ ಸದೃಶ ಪರಿಣಾಹೋ ಗಲಸ್ಯ ಚ. ವಕ್ಷ ವೇದೇ ವಿಸ್ತಾರ, ಕಂಠದ ವಿಸ್ತಾರ ಎಷ್ಟೆಷ್ಟು ವ್ಯತ್ಯಾಸ ಇರಬೇಕು. ಲಲಾಟ ಕುಕ್ಷಿ ಕಂಠಾಸ್ತು ದೀರ್ಘರೇಖಾ ತ್ರಯಾದ್ವಿತಾ ವೃತ್ತೋ ಗಲೋ ಬಾಹವಶ್ಚ ಸ್ತನವಂಗುಲಯಸ್ತಥ ರಕ್ತಸ್ತನ ರಕ್ತಸ್ತಲನಖಾಶ್ಚೈವ ನೇತ್ರಾಂತೋ ಅಧರ ಏವ ಚ ಉತ್ತರೋಷ್ಟಶ್ಚ ಜಿಹ್ವಾ ಚ ನಖೌ ಪಾದೋ ನಖಾಂಗುಲೌ ಅರ್ಧಾಂಗುಲಿ ತಥಾ ಮಧ್ಯೌ ಅನ್ನೇ ಅಷ್ಟಾಂಶ ಕ್ರಮೋನಕಾಃ ನಾಶಿಕಾಯ ಅಸಸ್ತಾಚ್ಚ ನಾಶಿಕಾ ಚ ರರಾಟಿಕಾ ಸಮಾಮಾನೇನ ನಾಸಾಯಾಃ. ಮೂ ಎಷ್ಟುದ್ದ ಬರಬೇಕು? ಉಚ್ಚತ್ವೇನ ಇವ ಮಾಪನೆ ಅರ್ಧಾಂಗುಲಾಧಿಕಂ ಸರ್ವ ಮುಖಸ್ಯ ತು ಭವಿಷ್ಯತಿ. ಮೂಗಿನ ಉದ್ದ ಬಿಟ್ಟುಬಿಟ್ಟು ಮುಖ ಎಷ್ಟಿರಬೇಕು? ಮೂಗು ಫ್ಲಾಟ್ ಅಂತ ತಿಳ್ಕೊಂಡು ಎಷ್ಟಿರಬೇಕು? ಮೂಗು ಎಷ್ಟುದ್ದ ತರಬೇಕಾದ್ರೆ ಅದಿಷ್ಟು ಹೇಳ್ತಾರೆ. ಆಮೇಲೆ ಚತುರಂಗಿನೂ ಭಾರಿ ಇದೆ ಅದು, ಅದಿಷ್ಟು ನಿಧಾನವೋ ಮೊದಲಿಂದ ಆಮೇಲೆ ಅದು ಇದಿಷ್ಟು ಸುಮ್ಮನೆ ಕಂಟೆಂಟ್ಸ್ ಇದ್ದಾಗ ಡೀಟೇಲ್ಸ್ ಎಲ್ಲ ಯಾವ್ಯಾವ್ದು ಎಷ್ಟಿರಬೇಕು ಅಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಭಾರಿ ಇದ್ಬೇಕು, ಮತ್ತು ಎಕ್ಸ್ಪರ್ಟೈಸ್ ಬೇಕು, ಅಂಗುಲ ಮ್ಯಾನೇಜ್ ಮಾಡೋದು, ಮತ್ತು ಮೂರ್ತಿ ಕಾನ್ಸೆಪ್ಟ್ ಬೇಕು, ಅವಾಗ ಅರ್ಥ ಆಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾ. ಪೂರ್ತಿ ದೇವ್ರ ಪೂಜೆ.